తపోవిద్యావిరక్త్యాదిశుక్నౌఘాకరాణం వాదిరాజగృణ్వందే గ్రీవరాశ్రయాన్ ఉజ్జయరాఘవేంద్రయా శుద్ధమరతాయ బలతాంకృక్షాయా నమసాం కామధేనవే దుర్వాదిధ్వాంతరవయే వైష్ణవేందీవరేందవే శ్రీరాఘవేంద్రగురువే నమస్తయాళవే ఆపాదమవి పర్యంతం గురునామాక్యం స్మరే తిన విఘ్నా ప్రణశ్యంతి సిద్ధ్యని చ మనోరథా హరి ఓం శ్రీ గురుభ్యో నమః. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ನಾವು ಪಂಚಮಹಾಯಜ್ಞ ಸಂಧಿ ಅದರಲ್ಲಿ ಮಾಡ್ತಾ ಇದ್ದೀವಿ. ಈಗೇನೆಂದ್ರೆ ಪರಮಾತ್ಮನ ಒಂದೊಂದು ಕಡೆ ಇರೋ ಒಂದೊಂದು ರೂಪದ ವರ್ಣನೆಗಳು ಹೇಳ್ತಾ ಬಂದಿದ್ದಾರೆ. ಸೊ ಇದು ನೋಡಿದ್ರೆ ಒಂತರಹ ಒಂದು ವ್ಯಾಪ್ತಿ ಸಂಧಿಯಲ್ಲಿ ಹೇಳಿದ ಹಾಗೆ, ಇದರಲ್ಲಿ ವ್ಯಾಪ್ತಿ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಸೊ ಈ ರೂಪಗಳಿಂದ ಇಲ್ಲೆಲ್ಲಿದ್ದಾನೆ ಅಂತ ಹೇಳಿದಂತಾಗತ್ತಲ್ವಾ? ಏನು ಇದಕ್ಕೆ ವ್ಯಾಪ್ತಿ ಸಂಧಿಗೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಪರಮಾತ್ಮ ಹೌದು ಎಲ್ಲ, ನಾವು ಪರಮಾತ್ಮನ ವ್ಯಾಪ್ತಿಯನ್ನು ನೋಡ್ತೀವಿ. ಆ ವ್ಯಾಪ್ತಿಯನ್ನು ನೋಡುವಾಗ ಅವನು ಎಲ್ಲೆಲ್ಲಿದ್ದು ಹೇಗೆ ಹೇಗೆ ತನ್ನ ಕ್ರಿಯೆಗಳನ್ನು ಮಾಡ್ತಾನೆ ಅಂತ ತಿಳ್ಕೊಳ್ಳೋದು ಒಂದೊಂದು ವಿಧವಾಗಿ ಒಂದೊಂದು ಅಂಶದಿಂದ ಒಂದೊಂದು ಟಾಪಿಕ್ ಸಬ್ ಟಾಪಿಕ್ ಇದ್ದಂಗೆ ತಿಳ್ಕೊಳ್ಳೋದು ಈ ಪಂಚಮಹಾಯಜ್ಞ ಸಂಧಿಯಲ್ಲಿ. ನಾವು ಮುಖ್ಯವಾಗಿ ಆ ಪಂಚಮಹಾಯಜ್ಞ ಹೇಗೆ ದೇವತೆಗಳು ಅನುಸಂಧಾನ ಮಾಡಿಕೊಂಡು ಮಾಡ್ತಾರೆ ಅಲ್ಲಿರೋ ಪರಮಾತ್ಮನ ರೂಪಗಳಂತ ನೋಡ್ಕೊಂತಾ ಬಂದಿದ್ದೀವಿ. ಬರುವಾಗ ಪರಮಾತ್ಮನ ವ್ಯಾಪ್ಯತ್ವ, ಅವನು ಎಲ್ಲ ಕಡೆನೂ ಹೇಗೆ ಇದ್ದಾನೆ ಅಂದರೆ, ಕಾಲದಲ್ಲಿ ಕೂಡ ಅಂತರ್ಯಾಮಿಯಾಗಿ ಸೆಗ್ಮೆಂಟ್ಸ್ ಆಫ್ ಟೈಮ್ ಅದರಲ್ಲಿ ಕೂಡ ಅಂತರ್ಯಾಮಿಯಾಗಿ ಹೇಗಿದ್ದಾನೆ, ಯುಗಗಳಲ್ಲಿ ನಾಲ್ಕು ಯುಗಗಳಲ್ಲಿಯೂ ಒಂದೊಂದು ಯುಗಗಳಲ್ಲಿ ಯುಗದ ಒಳಗೂ ಕೂಡ ಯುಗದ ಇಸ್ ಅಗೇನ್ ಒನ್ ಫಾರ್ಮ್ ಆಫ್ ಟೈಮ್, ಅದರ ಒಳಗೆ ಹೇಗೆ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ, ಇದ್ದು ಅವನು ಏನು ಕ್ರಿಯೆಗಳನ್ನು ಮಾಡ್ತಾನೆ ಅನ್ನೋದು ತಿಳ್ಕೊಳ್ತಾ ಬಂದಿದ್ದೀವಿ. ಅದಾದ ಮೇಲೆ ನಾವು ನಮ್ಮ ಅವಯವಗಳೊಳಗೆ ಒಂದೊಂದು ತಲೆ, ಅದೇ ವಿಧವಾಗಿ ಶರೀರ, ಅದರ ಎಡಭಾಗ ಬಲಭಾಗ, ಇದರ ಒಳ್ಳಿರುವ ಪರಮಾತ್ಮನ ರೂಪಗಳು ಮುಖ್ಯವಾಗಿ ನಾರಾಯಣ, ವಾಸುದೇವ, ಆಮೇಲೆ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ ರೂಪಗಳು ಹೇಗಿರುತ್ತೆ ಅನ್ನೋದು ತಿಳ್ಕೊಂಡು ಬಂದು, ಇದು ಸರಿಯಾಗಿ ತಿಳ್ಕೊಂಡವರಿಗೆ ಎಲ್ಲ ಮೈಲಿಗೆ ವಿಧಿ ನಿಷೇಧಗಳೇ ಇಲ್ಲ ಅನ್ನೋದು ಆ ಪದ್ಯವನ್ನು ನೋಡಿದ್ದೀವಿ. ಇದು 17ನೇ ಪದ್ಯವನ್ನು ನೋಡಿದ್ದೀವಿ ಲಾಸ್ಟ್ ಕ್ಲಾಸ್ನಲ್ಲಿ. ತನು ವಿಶಿಷ್ಟದಿ ಇಪ್ಪ ನಾರಾಯಣನು ಕಟಿಪಾದಾಂತ ಸಂಕರ್ಷನು ಶಿರಜಗನಾಂತವಾಗಿ ವಾಸುದೇವಾಖ್ಯ ಅನಿಮಿಶೇಷ ಅನಿರುದ್ಧ ಪ್ರದ್ಯುಮ್ನನು ಎಡದಿ ಬಲಭಾಗದಲ್ಲಿ ಚಿಂತನೆಯ ಮಾಳ್ಪರಿಗೆ ಉಂಟೆ ಮೈಲಿಗೆ ನಿಷೇಧಗಳು, ಮೈಲಿಗೆ ವಿಧಿ ನಿಷೇಧಗಳು ಅಂತೇಳಿ. ಅಂದರೆ ಪರಮಾತ್ಮನನ್ನು ಮುಂಚೆ ಶ್ಲೋಕದಲ್ಲಿ ಹೇಳಿದ ಹಾಗೆ ನಮ್ಮ ಶರೀರದಲ್ಲಿ ಪರಮಾತ್ಮನ ಒಂದೊಂದು ಅಂದರೆ ಇದು ಪ್ರತಿಯೊಂದು ಜೀವದಲ್ಲಿಯೂ ಪ್ರತಿಯೊಂದು ಜೀವದ ದೇಹದಲ್ಲಿಯೂ ಕೂಡ ಜೀವ ದೇಹ ಧಾರಣೆ ಮಾಡಿದಾಗ ಆ ದೇಹದಲ್ಲಿ ಸ್ಥೂಲ ದೇಹದಲ್ಲಿ ಇರುವ ಪರಮಾತ್ಮನ ರೂಪಗಳನ್ನು ಯಾರಾದರೂ ತಿಳ್ಕೊಳ್ತಾರೋ, ಅಂದರೆ ಪರಮಾತ್ಮ ಇದ್ದು ನಮ್ಮ ದೇಹದ ಒಳಗೆ ಇದ್ದು ಈ ಕಾರ್ಯಗಳನ್ನು ಮಾಡಿಸ್ತಾನೆ ಅನ್ನೋದು ತಿಳ್ಕೊಂಡವರಿಗೆ ಮೈಲಿಗೆ ಇಲ್ಲ, ಅವ್ರು ಯಾವಾಗಲೂ ಮಡೆ ಇರುತ್ತೆ, ಅವರಿಗೆ ವಿಧಿ ನಿಷೇಧಗಳಿಲ್ಲ ಅಂತೇಳಿ. ಇದು ಮೇಲ್ನೋಟಕ್ಕೆ ನೋಡಿದ್ರೆ ಏನನ್ಸುತ್ತೆ, ಓಹೋ ಅಂದರೆ ನಾವು ಸುಮ್ಮನೆ ಪರಮಾತ್ಮ ಇಲ್ಲೆಲ್ಲ ಇದ್ದಾನೆ ಅಂತ ತಿಳ್ಕೊಂಡು ಬಿಟ್ರೆ ನಮಗೆ ಮೈಲಿಗೆ ಅನ್ನೋದಿಲ್ಲ, ಯಾವಾಗಲೂ ಮಡೆ ಇದ್ದಂಗೆ ವಿಧಿ ನಿಷೇಧ ಅಂದರೆ ಇದು ಮಾಡಬೇಕು, ಡೂಸ್ ಅಂಡ್ ಡೋಂಟ್ಸ್, ಇದು ಮಾಡಬೇಕು ಇದು ಮಾಡಕೂಡ್ದು ಅನ್ನೋದು ನಮಗಿಲ್ಲ. ಸೊ ಇದು ತಿಳ್ಕೊಂಡು ಬಿಟ್ರೆ ವಿ ಆರ್ ಫ್ರೀ ಫ್ರಮ್ ಎಲ್ಲಿ ಇದೆಲ್ಲ ವಿಧಿ ನಿಷೇಧಗಳಿಂದ, ವಿ ಆರ್ ಫ್ರೀ, ಡೂಸ್ ಅಂಡ್ ಡೋಂಟ್ಸ್ ವಿ ಡೋಂಟ್ ಹ್ಯಾವ್ ಅನ್ನುವ ಒಂದು ಅರ್ಥ ಬರೋ ಹಂಗೆ ತೋರುತ್ತೆ. ಹಾಗೆ ಅಲ್ಲ, ಯಾರಾದರೆ ಈ ವಿಧವಾಗಿ ವಿಶೇಷವಾಗಿ ಪರಮಾತ್ಮನ ರೂಪಗಳನ್ನು ತಿಳ್ಕೊಂಡಿರ್ತಾರೋ ಅವರಿಗೆ ವಿಧಿ ನಿಷೇಧಗಳು ಆಟೋಮ್ಯಾಟಿಕ್ ಆಗ. ಸೊ ಇದು ಹೇಗಂದ್ರೆ ಒಂದು ತರ ಕ್ಯಾಚ್ 22 ಇದ್ದಂಗೆ, ಯಾರಾದರೆ ವಿಧಿ ನಿಷೇಧಗಳು ಹೇಗೆ ಅಂದರೆ ವಾದರಾದ ಡೂಸ್ ಅಂಡ್ ಡೋಂಟ್ಸ್ ಅಂತ ಅದಕ್ಕೆ ಬೇಕಾದ ಜ್ಞಾನವನ್ನು ಸಂಪಾದನೆ ಮಾಡ್ತಾರೋ ಅವರಿಗೆ ಅವಿರೋದಿಲ್ಲ ಅಂತೇಳಿ. ಬಟ್ ನಿಜವಾಗಿ ಅಂತಹ ಜ್ಞಾನ ಸಂಪಾದನೆ ಮಾಡಿದವರು ವಿಧಿ ನಿಷೇಧಗಳನ್ನು ಅಂದರೆ ಡೂಸ್ ಅಂಡ್ ಡೋಂಟ್ಸ್ ದೇ ಆಟೋಮ್ಯಾಟಿಕ್ಲಿ ಫಾಲೋ, ಯಾಕಂದರೆ ಆ ವಿಧಿ ನಿಷೇಧಗಳನ್ನು ಅನುಸರಣ ಮಾಡುವ ಮೂಲಕವಾಗಿ ಪರಮಾತ್ಮ ಪ್ರೀತನಾಗ್ತಾನೆ, ಅವನು ಈ ದೇಹದಲ್ಲಿ ಈ ರೂಪಗಳಲ್ಲಿ ಇರ್ತಾನೆಕ್ಕೋಸ್ಕರ ಅವನು ನಾವು ಮಾಡುವ ವಿಧಿ ನಿಷೇಧ ಕಾರ್ಯಗಳಿಂದ ಸಂತುಷ್ಟನಾಗ್ತಾನೆ ಅನ್ನುವ ಜ್ಞಾನ ಅವರಿಗಿರುತ್ತೆಕ್ಕೋಸ್ಕರ ಅವರು ಆಟೋಮ್ಯಾಟಿಕ್ ಆಗಿ ವಿಧಿ ನಿಷೇಧಗಳನ್ನು ಫಾಲೋ ಮಾಡ್ತಾರೆ. ಅದಕ್ಕೆ ಅವರಿಗೆ ವಿಧಿ ನಿಷೇಧಗಳು ಪ್ರತ್ಯೇಕವಾಗಿ ಹೇಳಬೇಕಾಗಿದ ಅವಶ್ಯಕತೆ ಇಲ್ಲ ಅನ್ನೋದು ಅದರ ಅಂತರಾರ್ಥ. ಸೊ ಈ ವಿಧವಾಗಿ ಪರಮಾತ್ಮ ಸ್ಥೂಲ ದೇಹದಲ್ಲಿರುವ ಪರಮಾತ್ಮನು ಹೇಗೆ ಅಂದರೆ ಶಿರಪರ್ಯಂತ ನಾರಾಯಣ ರೂಪನ ಇದ್ದಾನೆ ಪರಮಾತ್ಮ. ಕಟಿಪಾದ ಅಂದರೆ ನಮ್ಮ ವೇಸ್ಟಿಂದ ಕಳಗಿರುವ ಪಾದ ಫೀಟ್ ದ ಎಂಟೈರ್ ಲೋಯರ್ ಪಾರ್ಟ್ ಆಫ್ ದ ಬಾಡಿ ಅದರಲ್ಲಿ ಸಂಕರ್ಷ ನಾಮಕ ಪರಮಾತ್ಮ ಇದ್ದಾನೆ. ಆಮೇಲೆ ವಾಸುದೇವಾಕ್ಯಮ ಪರಮಾತ್ಮ ಅವನು ಮಧ್ಯದೇಹದಲ್ಲಿ ವಾಸುದೇವ ನಾಮಕ ಪರಮಾತ್ಮ ಇದ್ದಾನೆ ಅಂಥೇಳಿ. ಅದೇ ವಿಧವಾಗಿ ಎಡಭಾಗದಲ್ಲಿ ಅನಿರುದ್ಧ ನಾಮಕ ಪರಮಾತ್ಮ, ಬಲಭಾಗದಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ಇವರಿರ್ತಾರೆ ಅನ್ನೋದು ನಾವು ಚಿಂತನೆ ಮಾಡಿದರೆ ನಮಗೆ ಮೈಲಿಗೆ ಇರೋದಿಲ್ಲ ಅಂದ್ರೆ ಯಾವಾಗಲೂ ಶುದ್ಧರಾಗಿರ್ತೀವಿ, ಶುದ್ಧ ಜ್ಞಾನವಾಗುತ್ತೆ. ಅಷ್ಟೇ ಅಲ್ಲದೆ ನಮಗೆ ವಿಧಿ ನಿಷೇಧಗಳು ಪ್ರತ್ಯೇಕವಾಗಿ ಹೇಳಬೇಕಾಗಿದ್ದ ಅವಶ್ಯಕತೆ ಇಲ್ಲ, ಅದನ್ನು ನಾವು ಆಟೋಮ್ಯಾಟಿಕ್ ಆಗಿ ಅಂತಹ ಜ್ಞಾನ ಇದ್ದವರು ಫಾಲೋ ಮಾಡ್ತಾರೆ ಅನ್ನೋದು ಅಲ್ಲಿ ಹೇಳಿದಂತಹ ಅರ್ಥ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಇದು ಯಾರ ಹತ್ರ ಸಂಕಷ್ಣ ಒಡೆಯರ ವ್ಯಾಖ್ಯಾನದ ಪುಸ್ತಕ ಇದೆ, ಅದರಲ್ಲಿ ಸ್ವಲ್ಪ ಐ ಥಿಂಕ್ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ ಅಂತ ಕಾಣುತ್ತೆ. ಇದರಲ್ಲಿ ಪಂಚರತ್ನ ಪ್ರಕಾಶಕದಲ್ಲಿ ಅದರಲ್ಲಿ ಸ್ವಲ್ಪ ಕರೆಕ್ಟ್ ವರ್ಷನ್ ಇದೆ. ಇದೆಂದ್ರೆ ಪದ್ಮನಾಭನು ಪಾಣಿಯೊಳಗಿಹ ವದನದಲ್ಲಿ ಹೃಷಿಕೇಶ ನಾಸಿಕ ಸದನದಲ್ಲಿ ಶ್ರೀಧರನು ದಿಶ್ವೆಯೊಳಿಪ್ಪ. ಇದೇನಂದ್ರೆ ಪರಮಾತ್ಮನ ಒಂದೊಂದು ನಮ್ಮ ದೇಹದಲ್ಲಿರುವ ಅವಯವಗಳಲ್ಲಿ ಪರಮಾತ್ಮನ ಒಂದು ರೂಪಗಳು ಯಾವ ಯಾವ ರೂಪಗಳಿರುತ್ತೆ ಅನ್ನೋದು ಹೇಳ್ತಾ ಬರ್ತಾ ಇದ್ದಾರೆ. ಪದ್ಮನಾಭನು ಪಾಣಿಯೊಳಗೆ, ಪಾಣಿ ಅಂದ್ರೆ ಕೈಗೆ ಒಳಗಿದ್ದಾನೆ, ವದನದಲ್ಲಿ ಮುಖದಲ್ಲಿ ಋಷಿಕೇಶ, ನಾಸಿಕ ಸದನ, ನಾಸಿಕ ಅಂದ್ರೆ ಮೂಗಿನ ಸದನದಲ್ಲಿ ದ್ವಾರಗಳಲ್ಲಿ ಶ್ರೀಧರನು, ಜಿಹ್ವೆಯೊಳಿಪ್ಪ ವಾಮನನು, ವಿದಿತತ್ರಿ ವಿಕ್ರಮನು ನೇತ್ರದಿ, ಮಧುಹತ್ವ ದೇಶದೊಳಗಿಹ ಕರ್ಣದಲ್ಲಿ ಇಪ್ಪನು ವಿಷ್ಣು ನಾಮಕ ಶ್ರವಣನೆಂದೆನಿಸಿ ಅಂತೇಳಿ ಪರಮಾತ್ಮನ ಈ ರೂಪವನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ ಪದ್ಮನಾಭ ರೂಪನಾದಂತಹ ಪರಮಾತ್ಮ ನಮ್ಮ ಪಾಣಿಯೊಳಗೆ ಇರ್ತಾನೆ ಅಂತೇಳಿ. ಪದ್ಮನಾಭ, ಈ ಪದ್ಮನಾಭ ಅನ್ನುವ ಶಬ್ದಕ್ಕೆ ಒಂದು ವಿಶೇಷವಾದ ಅರ್ಥವನ್ನು ನಾವು ನಮ್ಗೆ ಗೊತ್ತು. ಪದ್ಮನಾಭ ಅಂದ್ರೆ ಲೋಟಸ್, ಅದು ನಾಭಿಯಲ್ಲಿ ಇದ್ದವನು ಅಂದ್ರೆ ಬ್ರಹ್ಮ. ಪದ್ಮನಾಭ ಪರಮಾತ್ಮನ ನಾಭಿ ಕಮಲದಿಂದ ಬಂದಿದ್ದಾನೆ. ನಾಭಿ ಕಮಲ, ನಾಭಿಯಲ್ಲಿ ಯಾರಿಗಾದ್ರೆ ಕಮಲ ಬಂತ ಅವನು ಪದ್ಮನಾಭ ಅನ್ನು ನಾವೆಲ್ಲರೂ ನೋಡಿದಂತಹ ಅರ್ಥ. ಇಲ್ಲಿ ಒಂದು ವಿಶೇಷವಾದ ಅರ್ಥವನ್ನು ನಮಗೆ ಹೇಳ್ತಾರೆ. ಎಲ್ಲಿ ಅಂದ್ರೆ ಈ ಪದ್ಮನಾಭ ಅನ್ನುವ ಶಬ್ದ ಬೃಹತಿ ಮಂತ್ರದಲ್ಲಿ ಅದಕ್ಕೆ ಒಂದು ವಿಶೇಷವಾದ ಅರ್ಥವನ್ನು ಹೇಳ್ತಾರೆ. ಈ ಪದ್ಮನಾಭ ನಾಮಕ ಪರಮಾತ್ಮ ನಮ್ಮ ಪಾಣಿಯೊಳಗೆ ಇರುವ ಪರಮಾತ್ಮನ ರೂಪ ಅಂತೇಳಿ. ಪಾಣಿ ಅಂದ್ರೆ ಕೈ. ಸೊ ಇಲ್ಲಿ ಒಂದೊಂದು ಅವಯವವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಪಾಣಿ ಕೈ, ಇದು ಕೈ ಯಾಕೆ ಬರುತ್ತೆ ಅಂದ್ರೆ ಕರ್ಮೇಂದ್ರಿಯಗಳಲ್ಲಿ ಒಂದು. ಸೊ ಕೈ ಅನ್ನೋದು ಕರ್ಮೇಂದ್ರಿಯಗಳಲ್ಲಿ ಒಂದು. ಈ ಕರ್ಮೇಂದ್ರಿಯದಲ್ಲಿ, ಕೈ ಅನ್ನುವ ಕರ್ಮೇಂದ್ರಿಯದಲ್ಲಿ ಪದ್ಮನಾಭನು ಇರ್ತಾನೆ ಅಂತೇಳಿ. ಈ ಪದ್ಮನಾಭ ಅನ್ನುವ ಶಬ್ದಕ್ಕೆ ಏನಂತ ಅರ್ಥವನ್ನು ಹೇಳ್ತಾರಂದ್ರೆ ಪದ್ಮನಾಭ ಅಂತೇಳಿ. ಪದ್ಮ ಅಂದ್ರೆ ಲೋಟಸ್, ಅದರಲ್ಲಿ ಇಲ್ಲ ಪದ್ಮಂ ಸ್ವಕಾರಣತ್ವೇನ ನ ಪ್ರಾಪ್ನೋತಿ ಇತಿ ಪದ್ಮ ನಹ ಅಂತೇಳಿ. ಪದ್ಮವನ್ನು ತಾನು ಯಾರು ನ ಅಂದ್ರೆ ಇಲ್ಲ ಅಂತೇಳಿ. ಪದ್ಮ ನ ಅಂದ್ರೆ ಪದ್ಮವನ್ನು ಸ್ವಕಾರಣದಿಂದ ಅಂದ್ರೆ ಸ್ವತಂತ್ರವಾಗಿ ಯಾರಾದ್ರೂ ಹೊಂದುವುದೇ ಅಂದ್ರೆ ಪರಮಾತ್ಮನ ಅನುಗ್ರಹದಿಂದಲೇ ಪದ್ಮದಿಂದ ಹುಟ್ಟಿದ್ದಾನೆ ಚತುರ್ಮುಖ ಬ್ರಹ್ಮ. ತಾನು ಸ್ವತಂತ್ರವಾಗಿ ಪದ್ಮವನ್ನು ಹೊಂದಿಲ್ಲ, ಅದಕ್ಕೆ ಚತುರ್ಮುಖ ಬ್ರಹ್ಮನಿಗೆ ಪದ್ಮ ನಹ ಅಂತ ಕರೀತಾರೆ. ಪದ್ಮನ ನಾವು ಪದ್ಮನಾಭ ಅಂತ ಬಿಡಿಸದೆ ಪದ್ಮನ ಆಭ ಅಂತ ಬಿಡಿಸೋದು. ಪದ್ಮನ ಆಭ, ಯಾರು ಪದ್ಮನಿಗೆ ಯಾರಾದರೆ ಆಭನಾಗಿದ್ದಾನೋ. ಆಭ ಅಂದ್ರೆ ಏನು? ಆ ಸಮಂತಾತ್ ಭಾ, ಭಾ ಅಂದ್ರೆ ಜ್ಞಾನ ಪ್ರಕಾಶ ಇತ್ಯಾದಿ ಅನೇಕ. ಆಕ್ಚುಲಿ ಭಾಭಾ ಭಾಭಾ ಅಂತ ಆಚಾರ್ಯರು ಯಮಕ ಭಾರತದಲ್ಲಿ ಹೇಳಿದಂತಹ ಒಂದು ಸುಂದರವಾದ ಶ್ಲೋಕ ಇದೆ. ಭಾ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಭಾ ಅಂದ್ರೆ ಒಂದೇನೆಂದ್ರೆ ಜ್ಞಾನ ಅಂತ ಅನ್ನೋದು ಒಂದರ್ಥ, ಉತ್ಕೃಷ್ಟವಾದ ಜ್ಞಾನ. ಸೊ ಪದ್ಮನಿಗೆ ಅಂದ್ರೆ ಪದ್ಮನ ಅಂತ ಕರೆಯಲ್ಪಡುವಂತಹ ಚತುರ್ಮುಖ ಬ್ರಹ್ಮನಿಗೆ ಆ ಪೂರ್ಣವಾದಂತಹ ಸಂಪೂರ್ಣ ಅಂದ್ರೆ ಬಹಳ ಉತ್ಕೃಷ್ಟವಾದಂತಹ ಭಾ ಜ್ಞಾನವನ್ನು ಯಾರಾದರೆ ಕೊಡ್ತಾನೋ ಅವನು ಪದ್ಮನಾಭ ಅಂತೇಳಿ. ಪದ್ಮನಿಗೆ ಆಭನಾಗಿರುವವನು ಪದ್ಮನಾಭ ಅಂತೇಳಿ ಇದು ನಮಗೆ ಬೃಹತಿ ಮಂತ್ರದಲ್ಲಿ ಒಂದು ವಿಶೇಷವಾದ ಒಂದು ಅರ್ಥವನ್ನು ಹೇಳ್ತಾರೆ. ಇದು ಈ ಅರ್ಥ ಕೂಡ ಬಹಳ ಸುಂದರವಾಗಿ ಅಂದ್ರೆ ಏನು, ಚತುರ್ಮುಖ ಬ್ರಹ್ಮನಿಗೆ ಸಹಿತ ಎಲ್ಲವನ್ನೂ ಜ್ಞಾನವನ್ನು ಕೊಡುವವನು ಶಕ್ತಿಯನ್ನು ಕೊಡುವವನು ಅಂತ ಹೇಳಿದಾಗ ಮಿಕ್ಕದ ಕೈಮುಖ್ಯ ನ್ಯಾಯದಿಂದ ಮಿಕ್ಕವರೆಗೂ ಅವನಿಂದಲೇ ಶಕ್ತಿ ಬರುತ್ತೆ ಅನ್ನೋದು ಹೇಳೋದು. ಅದಕ್ಕೆ ಪದ್ಮನಾಭನು ಪ್ರತಿಯೊಂದು ಜೀವದ ಪಾಣಿಯೊಳಗೆ ಇದ್ದು ಅವರಿಗೆ ಕಾರ್ಯ ಕೈಯಿಂದ ಮಾಡುವ ಕ್ರಿಯೆಗಳಿಗೆ ಬೇಕಾದ ಶಕ್ತಿಯನ್ನು ಕೊಡ್ತಾನೆ. ಕೋಸ್ಕರ ಅವನು ಪದ್ಮನಾಭನು ಪಾಣಿಯೊಳಗಿದ್ದಾನೆ ಅನ್ನೋದ್ರಲ್ಲಿ ಒಂದು ವಿಶೇಷವಾದ ಅರ್ಥ ಇದೆ. ಅಷ್ಟೇ ಅಲ್ಲದೆ ಅದನ್ನು ವದನದಲ್ಲಿ ಋಷಿಕೇಶ ಅಂತೇಳಿ. ವದನ ಅಂದ್ರೆ ಮುಖ, ಮುಖದ ಒಳಗೆ. ಅಷ್ಟೇ ಅಲ್ಲದೆ ಇಲ್ಲಿ ಇನ್ನೊಂದು ನಾವು ಒಂದು ವಿಶೇಷ ಅಂಶವನ್ನು ತಿಳ್ಕೋಬೇಕಾಗಿದೆ. ಪಾಣಿ ತತ್ವ, ಕೈ ತತ್ವ, ಸೊ ಹ್ಯಾಂಡ್ಸ್ ಅನ್ನುವ ತತ್ವ. ಈ ಪಾಣಿ ಅನ್ನೋದು ನಾನು ಹೇಳಿದಂಗೆ 24 ತತ್ವಗಳು, ಅದು ಏನಂತ ಆಮೇಲೆ ಬರುತ್ತೆ. ಆ 24 ತತ್ವಗಳು ಏನಂತ ನೋಡೋಣ. ಅದರೊಳಗೆ ಒಂದು ತತ್ವ ಏನಂದ್ರೆ ಕೈ, ಪಾಣಿ ಅನ್ನುವ ತತ್ವ, ಕರಣ ತತ್ವ. ನಮಗೆ ಬೇಕಾದಂತಹ ಮಾಡುವ ಕೆಲಸ ಮಾಡುವುದಕ್ಕೆ ಬೇಕಾದ ಕೈಗಳು, ಹ್ಯಾಂಡ್ಸ್ ಅನ್ನೋ ಒಂದು ತತ್ವ. ಆ ಪಾಣಿ ತತ್ವಕ್ಕೆ ಅಭಿಮಾನಿ ದೇವತೆ ಯಾರಂದ್ರೆ ದಕ್ಷ ಪ್ರಜಾಪತಿ. ಅವನು ಕೈಗೆ ಅಭಿಮಾನಿ ದೇವತೆ. ಸೊ ಪರಮಾತ್ಮ ನಮ್ಮ ಕೈ ಒಳಗಿದ್ದಾನೆ ಅಂದ್ರೆ ಎರಡು ವಿಧವಾಗಿದ್ದಾನೆ. ನಮ್ಮ ಕೈ ಒಳಗಿದ್ದಾನವನು, ಅಷ್ಟೇ ಅಲ್ಲದೆ ಆ ಕೈಗೆ ಅಭಿಮಾನಿ ದೇವತೆಯಾದಂತಹ ದಕ್ಷ ಪ್ರಜಾಪತಿ ಒಳಗೆ ಕೂಡ ನಿಯಾಮಕನಾಗಿದ್ದಾನೆ. ಸೊ ಪದ್ಮನಾಭ ನಮ್ಮ ಕೈ ಒಳಗೆ, ನಮ್ಮ ಕೈಯ ಅಭಿಮಾನಿ ದೇವತೆಯಾದಂತಹ ದಕ್ಷ ಪ್ರಜಾಪತಿ ಒಳಗೂ, ಇಬ್ಬರ ಒಳಗೂ ಕೂಡ ನಿಯಾಮಕನಾಗಿ ಪದ್ಮನಾಭನಿದ್ದಾನೆ ಅನ್ನೋದು ನಾವು ತಿಳ್ಕೋಬೇಕಾಗಿದೆ.
ಅದೇ ವಿಷಯವಾಗಿ ವಿಧವಾಗಿ ವದನ, ವದನದಲ್ಲಿ ಅಂದ್ರೆ ವಾಕ್ ವದನ, ವದನ ಅನ್ನೋದು ಮುಖ, ಮುಖ ಇಲ್ಲ ವಾಗಿಂದ್ರಿಯ. ಸೊ ನಾವು ಕೈ ಅನ್ನೋದು ಕರಣೇಂದ್ರಿಯ ಹೇಗಾಯ್ತು ಅದೇ ವಿಧವಾಗಿ ವಾಗಿಂದ್ರಿಯ. ಸೊ ವದನದಲ್ಲಿ ಬಾಯಿಯಿಂದ, ವದನ ಅಂದ್ರೆ ಬಾಯಿ, ಬಾಯಿಯಿಂದ ನಾವು ಮಾತಾಡ್ತೀವಿ. ಸೊ ದಟ್ ಇಸ್ ಅನ್ ಔಟ್ಪುಟ್ ಡಿವೈಸ್, ಕೈಯಿಂದ ಕೆಲಸವನ್ನು ಮಾಡ್ತೀವಿ, ಬಾಯಿಯಿಂದ ಮಾತಾಡ್ತೀವಿ. ಸೊ ವಿ ಸ್ಪೀಕ್. ಸೊ ನಮಗೆ ವಾಕ್ ಶಕ್ತಿಯನ್ನು ಕೊಡುವುದು, ಆ ವಾಕ್ ಶಕ್ತಿ ವದನದಲ್ಲಿದೆ. ಸೊ ಈ ವಾಕ್ ಶಕ್ತಿಗೆ ಅಭಿಮಾನಿ ದೇವತೆ ಯಾರಂದ್ರೆ ಅಗ್ನಿ, ಬೆಂಕಿ. ಸೊ ಈ ವಾಕ್ ನಲ್ಲಿ ಕೂಡ ಋಷಿಕೇಶನ ರೂಪ ನಾಮಕ ಪರಮಾತ್ಮ, ಅವನು ಋಷಿಕೇಶ. ಋಷಿಕ ಅಂದ್ರೆ ಇಂದ್ರಿಯ, ಇಂದ್ರಿಯ ಅಧಿಪತಿ, ಇಂದ್ರಿಯಕ್ಕೆ ನಿಯಾಮಕನಾದ ಋಷಿಕೇಶ ಅಂತ ಕರೆಯಲ್ಪಡುವಂತಹ ಪರಮಾತ್ಮ ನಮ್ಮ ವಾಗ್ ಇಂದ್ರಿಯದಲ್ಲಿ, ಹಾಗಾದ್ರೆ ಕೈ ಇಂದ್ರಿಯದಲ್ಲಿ ಪದ್ಮನಾಭನಿದ್ದಾನೋ, ವಾಗ್ ಇಂದ್ರಿಯದಲ್ಲಿ ಋಷಿಕೇಶನಿದ್ದಾನೆ. ಅವನು ವಾಗ್ ಇಂದ್ರಿಯದಲ್ಲಿ ಇರೋದು ಮಾತ್ರವೇ ಅಲ್ಲದೆ ವಾಕ್ ಇಂದ್ರಿಯಕ್ಕೆ ನಿಯಾಮಕನಾದ ಅಗ್ನಿಯಲ್ಲಿಯೂ ಕೂಡ ಋಷಿಕೇಶ ಅಂದ್ರೆ ಋಷಿಕೇಶ ನಾಮಕ ಪರಮಾತ್ಮ ವಾಗ್ ಇಂದ್ರಿಯದಲ್ಲಿ ಅಷ್ಟೇ ಅಲ್ಲದೆ ವಾಂಗ್ ನಿಯಾಮಕನಾದ ಆರ್ ವಾಗ್ ಅಭಿಮಾನಿ ದೇವತೆಯಾದಂತಹ ವಹ್ನಿಯಲ್ಲಿ, ಬೆಂಕಿಯಲ್ಲಿ ಕೂಡ ಅವನಿದ್ದಾನೆ. ಇನ್ನು ನೋಡ್ರಿ, ಇದು ನಮಗೆ ಮಾತಾಡಬೇಕಂದ್ರೆ ಶಕ್ತಿ ಬೇಕು. ಬೆಂಕಿ, ಬೆಂಕಿ ಏನು, ದಟ್ ಶೋಸ್ ಆಕ್ಚುಲಿ ಎನರ್ಜಿ. ಸೊ ಒಬ್ಬರು ಚೆನ್ನಾಗಿ ಮಾತಾಡಬೇಕಂದ್ರೆ ಎನರ್ಜಿ, ಅದಕ್ಕೆ ಅಗ್ನಿಯ ಒಂದು ಅನುಗ್ರಹ ಇದ್ದರೆ ವಾಕ್ ಶಕ್ತಿ ಚೆನ್ನಾಗಿರುತ್ತೆ. ವಾಕ್ ಶಕ್ತಿ ಚೆನ್ನಾಗಿರಬೇಕಂದ್ರೆ ಅಗ್ನಿದೇವತೆಯ ಒಂದು ಅನುಗ್ರಹ ಬೇಕು. ಸೊ ಅಗ್ನಿದೇವತೆಗಂತಹ ಶಕ್ತಿ ಕೊಟ್ಟವನು ಪರಮಾತ್ಮ. ಸೊ ಅಗ್ನಿದೇವತ ಅಗ್ನಿ ಅಂತರ್ಗತನಾಗಿ ಪರಮಾತ್ಮ ಇದ್ದಾನೆ. ಅವನು ಅಗ್ನಿಗೆ ಶಕ್ತಿಯನ್ನು ಕೊಟ್ಟು ಅಗ್ನಿ ಮೂಲಕವಾಗಿ ಮಿಕ್ಕವರಿಗೆ ಕೂಡ ವಾಕ್ ಶಕ್ತಿಯನ್ನು ಕೊಡ್ತಾನೆ ಪರಮಾತ್ಮ. ಅಂತಹ ಋಷಿಕೇಶ ನಾಮಕ ಪರಮಾತ್ಮ ವದನದಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನಾಸಿಕ ಸದನದಲ್ಲಿ ಶ್ರೀಧರನು, ನಾಸಿಕ ಅಂದ್ರೆ ಮೂಗು, ಸದನ ಅಂದ್ರೆ ನಿವಾಸ ಇಲ್ಲ ದ್ವಾರ. ಸೊ ನಾಸಿಕ ದ್ವಾರಗಳು, ಸೊ ನಾಸಿಕ ಸದನದಲ್ಲಿ ಅಂದ್ರೆ ಮೂಗಿನ ದ್ವಾರಗಳು, ದಟ್ ಮೀನ್ಸ್ ನಾಸ್ಟ್ರಲ್ಸ್, ನಾಸ್ಟ್ರಲ್ಸ್ ನಲ್ಲಿ ಇರುವ ಪರಮಾತ್ಮನ ರೂಪ. ನಾಸ್ಟ್ರಲ್ಸ್ ನಲ್ಲಿ ಏನು, ಇದು ಘ್ರಾಣೇಂದ್ರಿಯ. ಸೊ ದಿಸ್ ಈಸ್ ಒನ್ ಆಫ್ ದಿ ಜ್ಞಾನೇಂದ್ರಿಯಲ್ಲಿ ನಾವು ಘ್ರಾಣ ಮೂಲಕವಾಗಿ ಸ್ಮೆಲ್ ಮಾಡುವ ಮೂಲಕವಾಗಿ ಇಟ್ಸ್ ಎ ಇನ್ಪುಟ್ ಡಿವೈಸ್, ವಿ ಟೇಕ್ ದ ಸ್ಮೆಲ್ ಇನ್ ಸೈಡ್, ಅದರ ಮೂಲಕವಾಗಿ ನಮಗೊಂದು ಜ್ಞಾನ ಉಂಟಾಗುತ್ತೆ. ಸೊ ದಟ್ ಈಸ್ ಎನ್ ಇನ್ಪುಟ್ ಡಿವೈಸ್, ಸಮಥಿಂಗ್ ದಟ್ ವಿ ಟೇಕ್ ಇನ್ ಸೈಡ್, ದಟ್ ಮೀನ್ಸ್ ವಿ ಅಬ್ಸಾರ್ಬ್ ದಟ್ ನಾಲೆಜ್, ವಿ ಗೆಟ್ ದ ನಾಲೆಜ್ ಥ್ರೂ ದ ಸ್ಮೆಲ್. ಸೊ ಅದಕ್ಕೆ ಈ ಸ್ಮೆಲ್ ಅನ್ನುವುದು ನಾಸಿಕದಲ್ಲಿ ಬಾಗುತ್ತೆ. ಸೊ ನಾಸಿಕ ಸದನದಲ್ಲಿ ಶ್ರೀಧರನು, ಶ್ರೀಧರ ನಾಮಕ ಪರಮಾತ್ಮ ಈ ನಾಸಿಕದಲ್ಲಿ, ನಾಸಿಕ ಅನ್ನುವುದು ಸೊ ಪಂಚ ಘ್ರಾಣೇಂದ್ರಿಯದಲ್ಲಿ ಒಂದಾದಂತಹದ್ದು, ಐ ಮೀನ್ ಪಂಚ ಜ್ಞಾನೇಂದ್ರಿಯದಲ್ಲಿ ಒಂದಾದ ಘ್ರಾಣೇಂದ್ರಿಯ ಅಂದ್ರೆ ಸ್ಮೆಲ್ಲಿಂಗ್ ಡಿವೈಸ್, ಅದು ನಾಸಿಕ. ಅದಕ್ಕೆ ಅಭಿಮಾನಿ ದೇವತೆ ಅಶ್ವಿನಿ ದೇವತೆಗಳು. ಸೊ ಪರಮಾತ್ಮ ಶ್ರೀಧರ ನಾಮಕ ಪರಮಾತ್ಮ ಈ ಅಶ್ವಿನಿ ದೇವತೆಗಳ ಒಳಗೆ, ನಮ್ಮ ನಾಸಿಕ ಇಂದ್ರಿಯದ ಒಳಗೂ ಕೂಡ, ಎರಡರ ಒಳಗೂ ಕೂಡ ಪರಮಾತ್ಮ ಶ್ರೀಧರ ನಾಮಕ ಪರಮಾತ್ಮ ಇದ್ದಾನೆ ಅನ್ನೋದು ತಿಳ್ಕೋಬೇಕಾಗಿದ್ದು. ಸೊ ನಾಸಿಕ ಸದನದಲ್ಲಿ ಶ್ರೀಧರನು, ಜಿಹ್ವೆಯೊಳಿಪ್ಪ ವಾಮನನು ಅಂತೇಳಿ, ಜಿಹ್ವೆಯೊಳಗೆ ವಾಮನನಿದ್ದಾನೆ ಅಂತೇಳಿ. ಜಿಹ್ವೆ ಅಂದ್ರೆ ಟಂಗ್, ಟಂಗ್ ಮೂಲಕವಾಗಿ ನಮಗೆ ರುಚಿ ಗೊತ್ತಾಗುತ್ತೆ. ಹೇಗಾದ್ರೆ ಸ್ಮೆಲ್ ಮೂಗು ಮೂಲಕವಾಗಿ ಸ್ಮೆಲ್ ಗೊತ್ತಾಗುತ್ತೋ, ಟಂಗ್ ಮೂಲಕವಾಗಿ ರುಚಿ ಗೊತ್ತಾಗುತ್ತೆ. ಸೊ ಜಿಹ್ವೆ ನಾಲಿಗೆ, ನಾಲಿಗೆ ಎನ್ನುವ ತತ್ವ, ಜಿಹ್ವೆ ಎನ್ನುವ ತತ್ವದಲ್ಲಿ ದಿಸ್ ಇಸ್ ಇನ್ಪುಟ್ ಡಿವೈಸ್. ನೋಡ್ರಿ, ಬಾಯಿ ಮಲ್ಲಿ ಮಾತ್ರ ಬೋತ್ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್ ಎರಡು ಬಾಯಲ್ಲಿದೆ. ಜಿಹ್ವೆ ಮೂಲಕವಾಗಿ ನಾವು ರುಚಿ ನೋಡ್ತೀವಿ, ಅದೇ ನಾಲಿಗೆ ಮೂಲಕ ಮಾತಾಡುತ್ತಾ ನಮಗೆ ವಾಕ್ ಶಕ್ತಿ. ಸೊ ವಿ ಸ್ಪೀಕ್ ಔಟ್, ಸೌಂಡ್ಸ್ ಕಮ್ ಔಟ್ ಆಫ್ ದಿ ಮೌತ್. ಸೊ ಸೌಂಡ್ಸ್ ಕಮ್ ಔಟ್ ಆಫ್ ದಿ ಮೌತ್, ಟೇಸ್ಟ್ ಗೋಸ್ ಇನ್ ಸೈಡ್ ದ. ಸೊ ಮೌತ್ ಗೆ ಡ್ಯುಯಲ್ ಫಂಕ್ಷನ್ ಇದೆ, ಅಂದ್ರೆ ಅಫ್ಕೋರ್ಸ್ ಟೂ ಡಿಫರೆಂಟ್ ಇಂದ್ರಿಯಾಸ್. ಸೊ ಜಿಹ್ವೆ ಮೂಲಕವಾಗಿ ಜಿಹ್ವೇಂದ್ರಿಯ, ಆಮೇಲೆ ರಸನೇಂದ್ರಿಯ ಅಂತೇಳಿ, ಒಂದು ರುಚಿ ನೋಡುತ್ತೆ, ಒಂದು ನಮಗೆ ಮಾತಾಡುವ ಶಕ್ತಿ ಕೊಡುತ್ತೆ. ಸೊ ಈ ಜಿಹ್ವೇಂದ್ರಿಯದಲ್ಲಿ, ರುಚಿ ನೋಡುವ ಈ ಇಂದ್ರಿಯದಲ್ಲಿ, ಅದಕ್ಕೆ ಅಭಿಮಾನಿ ದೇವತೆಯಾದಂತಹ ವರುಣನಲ್ಲಿಯೂ, ಈ ಎರಡರಲ್ಲಿಯೂ ಕೂಡ ವಾಮನ ನಾಮಕ ಪರಮಾತ್ಮ ಇದ್ದಾನೆ ಅನ್ನೋದು ಹೇಳ್ತಾ ಇದ್ದಾರೆ. ಜಿಹ್ವೆಯೊಳು ಇಪ್ಪನು ವಾಮನನು ಅಂಥೇಳಿ. ಇದಾದ್ಮೇಲೆ ನಮಗೆ ನೆಕ್ಸ್ಟ್ದಲ್ಲಿ ಹೇಳೋದು, ಮಧುಹ ವಿದಿತ ತ್ರಿವಿಕ್ರಮನು ನೇತದಿ ಮಧುಹ ತ್ವಗ್ದೇಶದೊಳಗೆ ಅಂತೇಳಿ. ವಿದಿತ ತ್ರಿವಿಕ್ರಮನು, ವಿದಿತ ತ್ರಿವಿಕ್ರಮನು ಅಂದ್ರೆ ಮಹಾ ಎಲ್ಲದೂ ತಿಳಿದಂತಹ ಸರ್ವಜ್ಞನಾದಂತಹ, ಸರ್ವ ಶ್ರೇಷ್ಠನಾದಂತಹ, ಸರ್ವೋತ್ತಮನಾದ, ಸರ್ವದೂ ತಿಳಿದಂತಹ, ವಿದಿತನಾದಂತಹ ತ್ರಿವಿಕ್ರಮನು, ತ್ರಿವಿಕ್ರಮನ ನಾಮಕ ಪರಮಾತ್ಮ. ತ್ರಿವಿಕ್ರಮನು ಅಂದ್ರೆ ಮೂರು ಹೆಜ್ಜೆಯಿಂದ ಮೂರು ಲೋಕಗಳನ್ನು ಆಕ್ರಮಿಸಿದಂತಹ ರೂಪ. ವಾಮನನಾಗಿ ಬಲಿ ಹತ್ರ ಹೋಗಿ ದಾನವನ್ನು ಪಡೆದ ಮೇಲೆ ತ್ರಿವಿಕ್ರಮನಾಗ್ತಾನೆ, ವಾಮನನೇ ತ್ರಿವಿಕ್ರಮನಾಗ್ತಾನೆ. ಅಂದ್ರೆ ಮೂರು ಲೋಕವನ್ನು ವ್ಯಾಪ್ತನಾಗ್ತಾನೆ, ಕೋಸ್ ಅವನಿಗೆ ತ್ರಿವಿಕ್ರಮ ಅಂತ ಕರೀತಾರೆ. ಸೊ ಮೂರು ಲೋಕಗಳಲ್ಲಿ ವ್ಯಾಪ್ತನಾದಂತಹ ತ್ರಿವಿಕ್ರಮ ರೂಪ ಪರಮಾತ್ಮ, ಅಂತಹ ತ್ರಿವಿಕ್ರಮ ನಾಮಕ ಪರಮಾತ್ಮನನು ಅದಕ್ಕೆ ವಿದಿತ ತ್ರಿವಿಕ್ರಮನೆಲ್ಲಿದ್ದಾನೆ ಅಂದರೆ ನೇತ್ರದಿ ಕಣ್ಣೊಳಗಿದ್ದಾನೆ. ಚಕ್ಷುನೇತ್ರ, ಚಕ್ಷುನೇತ್ರಕ್ಕೆ ಅಭಿಮಾನಿ ದೇವತೆ ಅಪ್ಪ ಸೂರ್ಯ ಅಂತೇಳಿ. ಸೊ ಚಕ್ಷುನೇತ್ರದಲ್ಲಿ ಅಂದ್ರೆ ನಮ್ಮ ಚಕ್ಷು ಅಂದ್ರೆ ನೇತ್ರ, ಚಕ್ಷು ಇಂದ್ರಿಯ, ನೇತ್ರಗಳನ್ನುವ ಇಂದ್ರಿಯ, ಕಣ್ಣುಗಳನ್ನುವ ಇಂದ್ರಿಯ, ಈ ಐಸ್ ಅದರ ಮೂಲಕವಾಗಿ ನಾವು ನೋಡ್ತೀವಿ. ಸೊ ಇದರ ಮೂಲಕವಾಗಿ ದ ಇನ್ಪುಟ್ ಡಿವೈಸ್ ಅನ್ ಇನ್ಪುಟ್ ಡಿವೈಸ್ ಫ್ರಮ್ ದಟ್ ವಿ ಸೀ ಸಮಥಿಂಗ್ ಅಂಡ್ ವಿ ಗೆಟ್ ಎ ನಾಲೆಡ್ಜ್ ಅಬೌಟ್ ಸಮಥಿಂಗ್. ಈ ಯಾಕೆ ಜ್ಞಾನೇಂದ್ರಿಯ ಅಂತ ಕರಿತೀವಿ ಅಂದ್ರೆ, ಈ ಇಂದ್ರಿಯಗಳ ಮೂಲಕವಾಗಿ ನಾವು ಜ್ಞಾನವನ್ನು ಪಡೆದಿವಿ. ದಟ್ ಮೀನ್ಸ್ ವಿ ಅಕ್ವೈರ್ ಸಮ್ ಇನ್ಫಾರ್ಮೇಶನ್, ವಿ ಕಲೆಕ್ಟ್ ದ ಇನ್ಫಾರ್ಮೇಶನ್ ಥ್ರೂ ಜ್ಞಾನೇಂದ್ರಿಯ. ಅದಕ್ಕೆ ಇದಕ್ಕೆ ಜ್ಞಾನೇಂದ್ರಿಯ ಅಂತ ಕರಿತೀವಿ. ಅವು ಇನ್ಪುಟ್ ಡಿವೈಸಸ್ ಇದ್ದಂಗೆ. ಈ ಜ್ಞಾನೇಂದ್ರಿಯದಲ್ಲಿ ಒಂದಾದಂತಹ ಚಕ್ಷುರಿಂದ್ರಿಯ, ಇರ ನೇತ್ರೇಂದ್ರಿಯದಲ್ಲಿ ಅದಕ್ಕೆ ಅಭಿಮಾನಿ ದೇವತೆಯಾದಂತಹ ಸೂರ್ಯನ ಒಳಗೆ ಈ ಎರಡ ಒಳಗೂ ಕೂಡ ವಿದಿತನಾದಂತಹ ತ್ರಿವಿಕ್ರಮನಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಅಂದ್ರೆ ನಾವು ಬೇರೆ ಬೇರೆ ಕೆಲವು ಕಡೆ ವಿಷ್ಣು ಇದ್ದಾನೆ ಅಂತ ಬರುತ್ತೆ. ಇದು ಇಲ್ಲಿ ಏನಂದ್ರೆ, ಇಲ್ಲಿ ನಮಗೆ ನಾವು ಅನುಸಂಧಾನ ಮಾಡ್ಕೋಬೇಕಾಗಿದೆ ಇದು ಈ ರೂಪಗಳ ಹಿಂದೆ ಇದ್ದಾನೆ ಅಂತ ಹೇಳಿ. ಸೊ ಇಲ್ಲಿ ಒಂದೊಂದು ಸಂದರ್ಭದಲ್ಲಿ ಒಂದೊಂದು, ಸೊ ಇಲ್ಲಿ ಹೇಳಿದ್ದು ವಿದಿತ ತ್ರಿವಿಕ್ರಮನು ನೇತ್ರದ ಇದ್ದಾನೆ ಅಂತ ಹೇಳಿ. ಸೊ ತ್ರಿವಿಕ್ರಮ ನಾವು ಪರಮಾತ್ಮ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ನಾವು ಸಂದರ್ಭಾನುಸಾರವಾಗಿ ನೋಡಬೇಕು. ಸೊ ಇದು ವಿಷ್ಣುನಾಮದಿಂದಲೂ ಕೂಡ ಕರೀತಾರೆ. ಸೊ ಈ ಇದೇ ಪರಮಾತ್ಮನನ್ನು ವಿಷ್ಣುನಾಮದಿಂದಲೂ ನಾವು ಕರಿತೀವಿ. ಸೊ ಪರಮಾತ್ಮನಿಗೆ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ ಅಷ್ಟೇ. ಸೊ ಇಲ್ಲಿರುವಂತಹ ಪರಮಾತ್ಮ ಚಕ್ಷುನೇತ್ರದಲ್ಲಿ ಸೂರ್ಯನಾಗಿದ್ದಾನೆ ಪರಮಾತ್ಮ. ಅದಷ್ಟೇ ಅಲ್ಲದೆ ಅವನು ತ್ವಗ್ ದೇಶದೊಳಗ ಅಂತ ಹೇಳಿ, ತ್ವಕ್ ಅಂದ್ರೆ ತ್ವಗ್ ದೇಶ ಅಂದ್ರೆ ತ್ವಕ್ ಅಂದ್ರೆ ಚರ್ಮ, ಚರ್ಮ ದೇಶ ಅಂದ್ರೆ ಚರ್ಮ ಪ್ರದೇಶ. ದಟ್ ಮೀನ್ಸ್ ಸ್ಕಿನ್, ಸ್ಕಿನ್ ಮೂಲಕವಾಗಿ ಟಚ್, ಥ್ರೂ ದ ಟಚ್ ವಿ ಅಕ್ವೈರ್ ದ ನಾಲೆಡ್ಜ್. ಸೊ ದಟ್ಸ್ ಅನದರ್ ಇನ್ಪುಟ್ ಡಿವೈಸ್. ಮಧುಹ ಅಂದ್ರೆ ಮಧು ಅನ್ನುವ ರಾಕ್ಷಸನು ಸಂಹಾರ ಮಾಡಿದ ಮಧುಸೂದನ. ಸೊ ಮಧುಸೂದನ ಇಲ್ಲ ಮಧುಹ ಎರಡು ಒಂದೇ. ಮಧುವನ್ನು ಸಂಹಾರ ಮಾಡಿದಂತಹ ಮಧುಸೂದನಾದಂತಹ ಪರಮಾತ್ಮ ಅವನು ಚರ್ಮದ ಒಳಗೆ ಇದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ತ್ವಗ್ ದೇಶದ ಒಳಗೆ ಇದ್ದಾನೆ. ತ್ವಕ್ ಅದಕ್ಕೆ ಅಭಿಮಾನಿ ದೇವತೆ, ಅಹಂಕಾರ ವಾಯು. ಸೊ ಅದಕ್ಕೆ ತ್ವಕ್, ಅದಕ್ಕೆ ಅಹಂಕಾರ ಪ್ರಾಣ, ಅಭಿಮಾನಿ ದೇವತೆ. ಅದರ ಎರಡರೊಳಗೂ ಕೂಡ ಮಧುಸೂದನಾದ ಪರಮಾತ್ಮ ಇದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಶ್ರೋತೃ ಇಲ್ಲಿ ಏನಂದ್ರೆ, ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಕರ್ಣದಲ್ಲಿ ಇಪ್ಪನು ವಿಷ್ಣುನಾಮಕ ಶ್ರವಣನೆಂದೆನಿಸಿ ಅಂತೇಳಿ. ವಿಷ್ಣು ಇರೋದು ಕರ್ಣದಲ್ಲಿದ್ದಾನೆ ಅಂತೇಳಿ. ಸೊ ಇಲ್ಲಿ ಹೇಳಿದ್ದು ಕರ್ಣಗಳಲ್ಲಿ ಅಂದ್ರೆ ಕಿವಿಗಳ ಒಳಗೆ, ಕಿವಿಗಳ ಮೂಲಕವಾಗಿ ನಾವು ಶಬ್ದವನ್ನು ಕೇಳ್ತೀವಿ. ಸೊ ದಿಸ್ ಈಸ್ ಅನ್ ಇನ್ಪುಟ್ ಡಿವೈಸ್. ಬೈ ದ ಸೌಂಡ್ ವಿ ಅಕ್ವೈರ್ ದ ಇನ್ಫಾರ್ಮೇಶನ್ ಆರ್ ನಾಲೆಡ್ಜ್ ಅಬೌಟ್ ಸಮಥಿಂಗ್. ಸೊ ಸೌಂಡ್ ಮೂಲಕವಾಗಿ ನಮ್ಗೆ ಗೊತ್ತಾಗುತ್ತೆ. ಯಾರನ್ನ ಕೇಳ್ತೀವಿ, ಮಾತುಗಳನ್ನು ಕೇಳಿದ್ರೆ ಅದರ ಮೂಲಕವಾಗಿ ನಮ್ಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಸೊ ಕರ್ಣಗಳ ಮೂಲಕವಾಗಿ, ಕಿವಿಗಳ ಮೂಲಕವಾಗಿ ನಾವು ಕೇಳ್ತೀವಿ. ಸೊ ಈ ಶ್ರೋತೃ ಇಂದ್ರಿಯದ ಒಳಗೆ ಅದಕ್ಕೆ ಅದರ ಒಳಗೆ ದಿಗಭಿಮಾನಿ ದೇವತೆಗಳು, ಅದರ ಒಳಗೆ ವಿಷ್ಣು ನಾಮಕ ಪರಮಾತ್ಮ. ಸೊ ಇವನು ಈ ವಿಧವಾಗಿ ಪರಮಾತ್ಮ ಈ ರೂಪಗಳನ್ನು ತಗೊಂಡಿರ್ತಾನೆ ಅಂತೇಳಿ ಇಲ್ಲಿ ಏಳು ತತ್ವಗಳನ್ನು, ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳನ್ನು, ಎರಡು ಕರ್ಮೇಂದ್ರಿಯಗಳನ್ನು ಹೇಳಿದ್ದಾರೆ. ಏಳು ತತ್ವಗಳನ್ನು ಈ ಪದ್ಯದಲ್ಲಿ ವರ್ಣನೆ ಮಾಡಿ ಹೇಳಿದ್ದಾರೆ. ಸೊ ಇಲ್ಲಿ ಸಂಕೃಷ್ಣ ಒಡೆಯರ್ ಪುಸ್ತಕದಲ್ಲಿ ಮೃದುಳ ತ್ವಗ್ದೇಶದ ತ್ರಿವಿಕ್ರಮ ಮಧುವಿರೋಧಿಯ ಲೋಚನದಿ ಅಂತ ಹಾಕಿದ್ದಾರೆ. ಆದ್ರೆ ಅದು ಸರಿಯಿಲ್ಲ, ಅದು ಪಂಚರತ್ನ ಪ್ರಕಾಶಕ ಸರಿಯಾದ ಪಾಠ ಅಲ್ಲ ಅಂತೇಳಿ. ಯಾಕಂದ್ರೆ ಎರಡು ಕಾರಣಗಳು. ಒಂದು, ಛಂದಸ್ಸು ಸರಿ ಹೋಗೋದಿಲ್ಲ. ಒಂದು. ಎರಡನೇದು, ನಮ್ಗೆ ಆಮೇಲೆ ನೋಡಿದಾಗ ಅದು ಸಂಖ್ಯಾವನ್ನು ಗಣನ ಮಾಡುವಾಗ ಅದು ನಂಬರ್ ಸರಿ ಹೋಗೋದಿಲ್ಲ. ಸೊ ಈ ಕಾರಣಗಳಿಂದ ಅದು ಸರಿಯಾದ ಪಾಠ ಅಲ್ಲ ಅಂತೇಳಿ. ಪದ್ಮನಾಭನು ಪಾಣಿಯೊಳಗೆ ವದನದಲ್ಲಿ ಋಷಿಕೇಶ ನಾಸಿಕ ಸದನದಲ್ಲಿ ಶ್ರೀಧರನು ಜಿಹ್ವೇಳಿಪ್ಪ ವಾಮನನು ವಿದಿತ ತ್ರಿವಿಕ್ರಮನು ನೇತ್ರದಿ ಮಧುಹ ತ್ವಗ್ದೇಶದೊಳಗಿಹ ಕರ್ಣದಲ್ಲಿ ಇಪ್ಪನು ವಿಷ್ಣುನಾಮಕ ಶ್ರವಣನೆಂದೆನಿಸಿ ಅಂತೇಳಿ. ಸೊ ಪರಮ ಈ ಹೆಸರುಗಳಲ್ಲಿ ಒಂದೊಂದರಲ್ಲಿ ಕೂಡ ನಾವು ತಿಳ್ಕೋಬೇಕಾಗಿದೆ ಇನ್ನೊಂದೇನಂದ್ರೆ, ಇದು ಪರಮಾತ್ಮನ ಪರವಾಗಿ ಕೂಡ ಒಂದೊಂದನ್ನು ಅರ್ಥ ಹೇಳ್ಬೋದು. ಉದಾಹರಣೆಗೆ ಶ್ರವಣ ಅಂತ ತಗೊಂಡ್ರೆ, ಶ್ರವಣ ನಾಮಕ ಪರಮಾತ್ಮ, ಅವನು ಶ್ರವಣೇಂದ್ರಿಯ, ಅದರಲ್ಲಿ ಶ್ರವಣ ಅನ್ನೋ ಹೆಸರದಲ್ಲೇ ಪರಮಾತ್ಮ ಇರ್ತಾನೆ. ಸೊ ಪರಮಾತ್ಮನಿಗೆ ಶ್ರವಣ ಅಂತ ಕರೆದಾಗ ಹೇಗಿದೆ ಶ್ರವಣ ಅನ್ನೋದು ಪರಮಾತ್ಮನಿಗೆ ಹೇಗೆ ಹೆಸರಾಗುತ್ತೆ ಅಂದ್ರೆ, ಶ್ರ ಅಂದ್ರೆ ಆಶ್ರಯನಾಗಿರುವವನು, ಶ್ರೀ ಅಂದ್ರೆ ಆಶ್ರಯಿಸಿಕೊಂಡ್ರೆ ಪರಮಾತ್ಮನ ಆಶ್ರಯಿಸಿ ಇರ್ತಾಳಕ್ಕೋಸ್ಕರ ಲಕ್ಷ್ಮೀದೇವಿಗೆ ಶ್ರೀ ಶ್ರಯತೈತಿ ಶ್ರೀ ಅಂತೇಳಿ. ಯಾರಾದ್ರೆ ಆಶ್ರಯಿಸಿಕೊಂಡಿರ್ತಾಳೋ ಅವಳು ಲಕ್ಷ್ಮಿಯಾಗಿದ್ದಾಳೆ ಅಂದ್ರೆ ಪರಮಾತ್ಮನನ್ನು ಆಶ್ರಯಿಸಿಕೊಂಡು ಇರುವವಳು. ಎಲ್ಲರಿಗೂ ಆಶ್ರಯಭೂತನಾದವನು ಪರಮಾತ್ಮನಿಗೊಂದು ಶ್ರ, ಅವನು ಶ್ರ, ಲಕ್ಷ್ಮೀದೇವಿ ಶ್ರೀ. ಸೊ ಶ್ರ ಅಂಥೇಳಿ ಶ್ರಯ, ಅವನು ಎಲ್ಲರಿಗೂ ಆಶ್ರಯನಾದ ಪರಮಾತ್ಮ ಶ್ರ. ವಾ ಅಂದ್ರೆ ಜ್ಞಾನ, ವಾ ಜ್ಞಾನೆ ಅಂಥೇಳಿ. ಸೊ ಯಾರಾದರೆ ಪೂರ್ಣ ಜ್ಞಾನನಾಗಿದ್ದಾನ ಅವನು ವಾ. ಣ ಅಂದ್ರೆ ಣತ್ವ ಅಂದ್ರೆ ಬಲತ್ವ ಅಂತೇಳಿ, ಣ ಬಲವನ್ನು ಹೇಳುತ್ತೆ. ಸೊ ಪೂರ್ಣ ಶಕ್ತಿಯುತನಾದವನು, ಪೂರ್ಣ ಜ್ಞಾನಯುತನಾದವನು, ಎಲ್ಲರಿಗೂ ಆಶ್ರಯನಾದವನು ಕೋಸ ಅವನು ಶ್ರ ವ ಣ ಅಂತ ಕರೆಯಲ್ಪಡುವಂತಹ ಪರಮಾತ್ಮನಿಗೆ ಆ ಹೆಸರು ಅನ್ವಯವಾಗುತ್ತೆ ಅಂತೇಳಿ. ಈ ವಿಧವಾಗಿ ಒಂದೊಂದು ಶಬ್ದ ಕೂಡ ಪರಮಾತ್ಮನ ಪರವಾಗಿ, ಸರ್ವಶಬ್ದ ವಾಚನ ಅನ್ನುವುದು ಸುಮ್ಮನೆ ಹೇಳೋದಲ್ಲ, ಆ ಒಂದೊಂದು ಶಬ್ದದಲ್ಲಿಯೂ ಕೂಡ ಪರಮಾತ್ಮನ ಪರವಾಗಿ ನಾವು ಅರ್ಥವನ್ನು ಮಾಡಬಹುದು ಅಂತೇಳಿ ಆಚಾರ್ಯರು ಬೇಕಾದಷ್ಟು ನಿರೂಪಣೆ ಮಾಡಿದ್ದಾರೆ. ಸೊ ಈ ವಿಧವಾಗಿ ಏಳು ತತ್ವಗಳನ್ನು ಈ ಪದ್ಯದಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಮತ್ತು ನೆಕ್ಸ್ಟ್ ಪದ್ಯದಲ್ಲಿ ಇನ್ನು ಅದರ್ ತತ್ವ, ಅದರ್ನಲ್ಲಿರುವಂತಹ ಪರಮಾತ್ಮ ರೂಪಗಳನ್ನು ಹೇಳ್ತಾ ಇದ್ದಾರೆ. ಮನದೊಳಿಹ ಗೋವಿಂದ ಮಾಧವ ಧನಪ ಸಖ ತತ್ವದೊಳು ನಾರಾಯಣ, ಮಹತ್ತತ್ವದೊಳು ಅವ್ಯಕ್ತದೊಳು ಕೇಶವನು, ಇನಿತು ರೂಪವ ದೇಹದೊಳು ಚಿಂತನೆಯ ಗೈವ, ಮಹಾತ್ಮರು ಇಳೆಯೊಳು ಮನುಜರು ಅವರು ಅಲ್ಲ, ಅಮರರೇ ಸರಿ ಹರಿಕೃಪಾಬಲದಿ ಅಂಥೇಳಿ ಇಲ್ಲಿ ಇನ್ನೊಂದು ವಿಶೇಷವನ್ನು ಹೇಳ್ತಾ ಇದ್ದಾರೆ. ಏನಂದ್ರೆ ಪರಮಾತ್ಮ ಮನದೊಳಿಹ ಗೋವಿಂದ ಅಂಥೇಳಿ, ಪರಮಾತ್ಮ ಮನದ ಒಳಗಿರ್ತಾನೆ, ಅಂದ್ರೆ ಮನಸ್ತತ್ವದ ಒಳಗೆ ಪರಮಾತ್ಮನ ಇರುವ ಪರಮಾತ್ಮನ ರೂಪ ಏನು? ಗೋವಿಂದ ರೂಪ. ಮನಸ್ತತ್ವದಲ್ಲಿ ಇರುವ ಗೋವಿಂದ ರೂಪ ಮನಸ್ತತ್ವದ ಅಭಿಮಾನಿಗಳಾದ ಇಂದ್ರಕಾಮಾದಿಗಳಲ್ಲಿ ಕೂಡ ಗೋವಿಂದ ರೂಪ. ಅಂದ್ರೆ ಗೋವಿಂದ ನಾಮಕ ಪರಮಾತ್ಮ ಮನಸ್ಸು ಒಳಗೆ ಮನಸ್ತತ್ವಕ್ಕೆ ಅಭಿಮಾನಿ ದೇವತೆಗಳಾದಂತಹ ಇಂದ್ರಕಾಮಗಳ ಒಳಗೂ ಇಬ್ಬರ ಒಳಗೂ ಕೂಡ ಪರಮಾತ್ಮ ಇದ್ದಾನೆ, ಅವನು ಗೋವಿಂದ ನಾಮಕ ಪರಮಾತ್ಮ ಇದ್ದಾನೆ, ಮನದೊಳು ಗೋವಿಂದ. ಅಷ್ಟೇ ಅಲ್ಲದೆ ಮಾಧವ ಧನಪತತ್ವ ಅಂಥೇಳಿ. ಸೊ ಧನಪತತ್ವ ಇಲ್ಲಿ ಏನಂದ್ರೆ ಧನಪ ಸಖ, ಧನ ಅಂದ್ರೆ ದುಡ್ಡು, ಧನಪ ಅಂದ್ರೆ ದುಡ್ಡಿನ ಪಾಲನೆ ಮಾಡುವನು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೆಡ್ ಇದ್ದಂಗೆ ಫೈನಾನ್ಸ್. ಸೊ ಧನಪ ಸಖ ಅಂದ್ರೆ ಮಿತ್ರ ಅಂತೇಳಿ, ಧನಪ ಸಖ ಅಂದ್ರೆ ಕುಬೇರನಿಗೆ ಮಿತ್ರನಾದನು, ಕುಬೇರ ಮಿತ್ರನು ಅಂತೇಳಿ. ಕುಬೇರ ಮಿತ್ರನು ಯಾರಂದ್ರೆ ರುದ್ರದೇವರಿಗೆ ಕುಬೇರ ಮಿತ್ರ ಅಂತ ಕರೀತಾರೆ. ಇಲ್ಲಿ ಏನಂದ್ರೆ ಒಂದು ವಿಶೇಷ ಅಂಶ ಇದೆ, ಏನಂದ್ರೆ ಪರಮಾತ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ತಗೋ, ಫೈನಾನ್ಸ್ ಇನ್ಚಾರ್ಜ್ ಇರು ಅಂತೇಳಿ ರುದ್ರದೇವರಿಗೆ ಹೇಳಿದಂತೆ. ನಿಯಮನ ಮಾಡ್ಲಿಕ್ಕೆ ಕೊಟ್ರೆ ರುದ್ರದೇವರು, ನಾನು ಪರಮ ವೈರಾಗ್ಯಶಾಲಿ, ನನಗೆ ತಪಸ್ ಮಾಡ್ಕೊಂಡು ಯಾವಾಗಲೂ ನಾನು ವೈರಾಗ್ಯದಲ್ಲಿ ಇರ್ತೀನಿ, ನನಗೆ ಈ ದುಡ್ಡಿನ ಸಮಾಧಾನವೇ ಬೇಡ ಅಂತ ಹೇಳಿ ಆ ದುಡ್ಡಿನ ಡಿಪಾರ್ಟ್ಮೆಂಟ್ ಬೇರೆಯವ್ರು ಕೊಟ್ಬಿಡು ಅಂದ್ರೆ ಕುಬೇರನಿಗೆ ಕೊಟ್ಬಿಡ್ತಾರೆ ಅಂತ. ಸೊ ಅದಕ್ಕೆ ಕುಬೇರ ಹಿ ಬಿಕೇಮ್ ಇನ್ ಚಾರ್ಜ್ ಆಫ್ ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದಂಗೆ. ಸೊ ಧನಪ ಅಂತ ಕೈಯಲ್ಪಡುವಂತಹ ಧನ ಪಾಲಕನಾದ ಕುಬೇರ, ಕುಬೇರನಿಗೆ ಮಿತ್ರನಾದ ರುದ್ರದೇವರು. ರುದ್ರದೇವರ ತತ್ವ ಯಾವುದಂದ್ರೆ ಅಹಂಕಾರ ತತ್ವ. ಸೊ ಈ ಅಹಂಕಾರ ತತ್ವಕ್ಕೆ, ಅಹಂಕಾರ ತತ್ವದ ಒಳಗೆ ಪರಮಾತ್ಮ ಇದ್ದಾನೆ, ಕುಬೇರ ಮಿತ್ರನಾದ ರುದ್ರ ಅದರ ಒಳಗೂ ಪರಮಾತ್ಮ ಇದ್ದಾನೆ. ಸೊ ಈ ಧನಪ ಸಖ ತತ್ವ ಯಾವುದಂದ್ರೆ ಅಹಂಕಾರ ತತ್ವ, ಅದಕ್ಕೆ ಅಭಿಮಾನಿ ದೇವತೆಯಾದ ರುದ್ರ, ಇವರ ಇಬ್ಬರ ಒಳಗೂ ಕೂಡ ಮಾಧವ ನಾಮಕ ಪರಮಾತ್ಮ. ಮಾಧವ ಅಂದ್ರೆ ಮಾ ಲಕ್ಷ್ಮೀದೇವಿ, ಧವ ಅಂದ್ರೆ ಪತಿ ಅಂತೇಳಿ. ಮಾಧವ ಅಂದ್ರೆ ಲಕ್ಷ್ಮೀಪತಿ ನಾರಾಯಣ. ಸೊ ಮಾಧವ ಲಕ್ಷ್ಮೀಪತಿಯಾದ ನಾರಾಯಣ ಇವೆರಡರೊಳಗೂ ಇದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಮಾಧವ ಧನಪ ಸಖ ತತ್ವದ ಒಳಗೆ ಅಂದ್ರೆ ಅಹಂಕಾರದೊಳಗಿದ್ದಾನೆ, ನಾರಾಯಣ ಮಹತ್ತತ್ವದ ಒಳಗಿದ್ದಾನೆ ಅಂತೇಳಿ. ಮಹತ್ತತ್ವದ ಅಭಿಮಾನಿ ದೇವ ಯಾರು ಅಂದ್ರೆ ಬ್ರಹ್ಮವಾಯುಗಳು ಮಹತ್ತತ್ವದ ಅಭಿಮಾನಿ ದೇವತೆಗಳು. ಸೊ ಮಹತ್ತತ್ವ ಅನ್ನೋದು ಅಹಂಕಾರ ತತ್ವಕ್ಕಿಂತಲೂ ದೊಡ್ಡದಾದದ್ದು ಮಹತ್ತತ್ವ. ಈ ಮಹತ್ತತ್ವದ ಒಳಗೆ ಬ್ರಹ್ಮವಾಯುಗಳು ಅದಕ್ಕೆ ಅಭಿಮಾನಿಗಳಾಗಿದ್ದಾರೆ, ಅವರ ಮಹತ್ತತ್ವದ ಒಳಗೂ ಅದರ ಅಭಿಮಾನಿಗಳಾದ ಬ್ರಹ್ಮವಾಯುಗಳ ಒಳಗೂ ಇರುವ ಪರಮಾತ್ಮನ ರೂಪ ನಾರಾಯಣ ರೂಪ ಅನ್ನೋದು ಹೇಳ್ತಾ ಇದ್ದಾರೆ. ನಾರಾಯಣ ಮಹತ್ತತ್ವದ ಒಳಗೆ, ಮಹತ್ತತ್ವದ ಒಳಗೆ ಅದರ ಅಭಿಮಾನಿ ದೇವತೆಗಳಾದಂತಹ ಬ್ರಹ್ಮವಾಯುಗಳ ಒಳಗೆ ನಾರಾಯಣ ನಾಮಕ ಪರಮಾತ್ಮ ಇದ್ದಾನೆ. ನಾರಾಯಣ ಅನ್ನುವ ಶಬ್ದಕ್ಕೆ ಅನೇಕಾನೇಕ ಅರ್ಥಗಳಿದೆ, ನಾವು ಒಂದು ಕೆಲವು ಸಂದರ್ಭಗಳಲ್ಲಿ ನೋಡಿದ್ದೀವಿ. ಸೊ ಅದನ್ನು ಮತ್ತೆ ಈಗೇನು ರಿಪೀಟ್ ಮಾಡೋದಿಲ್ಲ. ಬಟ್ ನಾರಾಯಣ ಶಬ್ದಕ್ಕೆ ವಿಜಯೇಂದ್ರ ತೀರ್ಥ ಸ್ವಾಮಿಗಳು ಅನೇಕ ಅರ್ಥಗಳು, ಸುಮಾರು 150 ಅರ್ಥಗಳನ್ನು ಬರೆದಿದ್ದಾರೆ. ಸೊ ಇಂತಹ ನಾರಾಯಣ ಮಹತ್ತತ್ವದ ಒಳಗಿದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಅವ್ಯಕ್ತ ತತ್ವದ ಒಳಗೆ, ಅವ್ಯಕ್ತ ತತ್ವದ ಒಳಗಿರುವಂತಹದ್ದು ಪರಮಾತ್ಮ ಕೇಶವ ಅಂತೇಳಿ. ಅವ್ಯಕ್ತ ತತ್ವಕ್ಕೆ ಯಾರ ಅಭಿಮಾನಿ ಅಂದ್ರೆ ಮುಖ್ಯ ಅಭಿಮಾನಿ ಲಕ್ಷ್ಮೀದೇವಿ, ಅಮುಖ್ಯ ಅಭಿಮಾನಿಗಳು ಭಾರತೀಯ ಸರಸ್ವತಿಗಳು. ಸೊ ಇವರ ಒಳಗೆ ಕೂಡ ಇರುವ ಪರಮಾತ್ಮನ ರೂಪ, ಅವ್ಯಕ್ತ ತತ್ವದಲ್ಲಿರುವ ಪರಮಾತ್ಮನ ರೂಪ ಯಾವುದು ಅಂದ್ರೆ ಕೇಶವ. ಕೇಶವ ನಾಮಕ ಪರಮಾತ್ಮ ಅವ್ಯಕ್ತ ತತ್ವದ ಒಳಗೆ, ಅದರ ಅಭಿಮಾನಿಗಳಾದ ರಮಾದೇವಿ ಆಮೇಲೆ ಭಾರತೀಯ ಸರಸ್ವತಿಗಳ ಒಳಗೆ ಕೂಡ ಕೇಶವ ನಾಮಕ ಪರಮಾತ್ಮ ಇದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಇನಿತು ರೂಪ ಇಂತಹ, ಇನಿತು ಇಂತಹ ರೂಪವ ರೂಪಗಳನ್ನು ದೇಹದ ಒಳಗೆ, ನಮ್ಮ ದೇಹಗಳ ಒಳಗೆ, ಸಮಸ್ತ ಜೀವರಾಶಿಗಳ ದೇಹದ ಒಳಗೆ ಚಿಂತನೆಯ ಕೈವ, ಚಿಂತನೆಯನ್ನು ಮಾಡುವಂತಹ ಗೈವ ಅಂದ್ರೆ ಚಿಂತನೆಯನ್ನು ತಿಳಿ ಮಾಡುವಂತಹ ಮಹಾತ್ಮರು ಇಳೆಯೋಳು, ಇಳೆ ಅಂದ್ರೆ ಭೂಮಿ, ಅಂತಹ ಒಂದು ಚಿಂತನೆಯನ್ನು ಯಾವಾಗಲೂ ಮಾಡುವಂತಹ ಮಹಾತ್ಮರು ಯಾರಿದ್ದಾರೋ ಅವರು ಈ ಭೂಮಿ ಒಳಗೆ ಆನ್ ದಿಸ್ ಅರ್ತ್ ಇಳೆಯೋಳು ಮನುಜರು ಅವರು ಅಲ್ಲ, ಅಮರರೇ ಸರಿ ಅವರು ಮನುಷ್ಯರಲ್ಲ, ಅವರು ದೇವತೆಗಳೇ ಅವರು ಅಂದ್ರೆ ದೇವತೆಗಳಿಗೆ ಸಮಾನನಾದವರು, ಅಂತಹ ಮನುಷ್ಯೋತ್ತಮರು, ದೇವತಾ ಸದೃಶರು, ದೇವತಾ ಸಮರು ಅಂತ ಹೇಳಿ ಅವನ ಒಂದು ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿಂದ ಒಂದು ಕಕ್ಷೆಯಿಂದ ಇನ್ನೊಂದು ಕಕ್ಷೆಗೆ ಹೋಗ್ತಾರೆ ಅಂತ ಅರ್ಥ ಅಲ್ಲ, ಅವರವರು ಅವರವರ ಕಕ್ಷೆಯಲ್ಲೇ ಇರ್ತಾರೆ. ಆದ್ರೆ ಇಂತಹ ಒಂದು ಮಹತ್ತರವಾದಂತಹ ಒಂದು ಶಕ್ತಿ, ಒಂದು ಜ್ಞಾನ ಇರುವಂತಹ ಮನುಷ್ಯೋತ್ತಮರು ಅವರು ದೇವತೆಗಳೇ ಸರಿ ಅಂತ ಹೇಳಿ ಒಂದು ಸ್ತೋತ್ರದ ರೂಪದಿಂದ ಅಂದ್ರೆ ಅವರನ್ನು ಹೊಗಳ್ತಾ ಇದ್ದಾರೆ. ಸೊ ಮನುಜರು ಅವರು ಅಲ್ಲ, ಅಮರರೇ ಸರಿ ಅವರು ದೇವತೆಗಳೇ ಸರಿ, ಹರಿಕೃಪಾಬಲದಿ ಹರಿಕೃಪಾಬಲದಿಂದ, ಹರಿ ನಾಮಕ ಪರಮಾತ್ಮನ ಕೃಪಾಬಲದಿಂದ ಕರುಣಾಬಲದಿಂದ ಅವರು ದೇವತೆಗಳೇ ಅಂದ್ರೆ ದೇವತಾ ಸಮಾನರಾಗಿರ್ತಾರೆ, ಕರ್ಮ ದೇವತೆಗಳು ಅಂತ ಕರೆಯಲ್ಪಡುತ್ತಾರೆ ಅನ್ನುವ ಹಾಗೆ ಅಂತಹ ಒಂದು ಪ್ರಶಂಸಾ ವಾಕ್ಯ ಇದು. ಸೊ ಅವರು ಅಮರರೇ ಸರಿ ಹರಿಕೃಪಾಬಲದಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಮನದೊಳಿಹ ಗೋವಿಂದ ಮಾಧವ ಧನಪಸಕ ತತ್ವದೊಳು ನಾರಾಯಣ ಮಹತ್ತತ್ವದೊಳು ಅವ್ಯಕ್ತದೊಳು ಕೇಶವನು ಇನಿತು ರೂಪವ ದೇಹದೊಳು ಚಿಂತನೆಯ ಗೈವ ಮಹಾತ್ಮರಿಳೆಯೊಳು ಮನುಜರವರಲ್ಲ ಅಮರರೇ ಸರಿಹರಿಕೃಪಾಬಲದಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ದಲ್ಲಿ ತತ್ವಗಳನ್ನು ಇನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ನೆಲದೊಳಿಪ್ಪನು ಕೃಷ್ಣ ರೂಪದಿ ಜಲದೊಳಿಪ್ಪನು ಹರಿ ಎನಿಸಿ ಶಿಖಿ ಒಳಗೆ ಇಪ್ಪನು ಪರಶುರಾಮನು ಉಪೇಂದ್ರನೆಂದೆನಿಸಿ ಎಲರೊಳಿಪ್ಪ ಜನಾರ್ದನನು ಬಾಂದಳದ ಒಳ ಅಚ್ಯುತನು ಗಂಧ ನರಹರಿ ಪೊಳೆವ ಅಧೋಕ್ಷದ ರಸಗಳು ರಸರೂಪ ತಾನಾಗಿ. ಪರಮಾತ್ಮ ಇರುವಂತಹ ಒಂದೊಂದು ಕಡೆ ಇರುವಂತಹ ರೂಪಗಳನ್ನು ಹೇಳ್ತಾ ಇದ್ದಾರೆ. ನೆಲದೊಳು ಇಪ್ಪನು ಕೃಷ್ಣ ಈಗ ಪೃಥ್ವಿ ತತ್ವವನ್ನು ಹೇಳ್ತಾ ಇದ್ದಾರೆ. ಮುಂಚಿನಲ್ಲಿ ಹೇಳಿದಂತಹ ಮನಸ್ತತ್ವ ಅಹಂಕಾರ ತತ್ವ ಮಹತ್ತತ್ವ ಇವೆಲ್ಲ ಹೇಳಿದ್ದಾರೆ. ಇಲ್ಲಿ ಪೃಥ್ವಿ ತತ್ವವನ್ನು ಹೇಳ್ತಾ ಇದ್ದಾರೆ. ನೆಲದೊಳಿಪ್ಪನು ಕೃಷ್ಣ ರೂಪದಿ ಕೃಷ್ಣ ನಾಮಕ ಪರಮಾತ್ಮ ಪೃಥ್ವಿಯೊಳಗೆ ಇದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಹೇಳುವಂತಹ ರೂಪ ನೆಲದೊಳಿಪ್ಪನು ಪೃಥ್ವಿಯೊಳಗೆ ಅಂತ. ನೆಲದೊಳಿಪ್ಪನು ಅಂದ್ರೆ ನೆಲದೊಳು ಪೃಥ್ವಿ ತತ್ವದಲ್ಲಿ ಧರಾ ಶನೇಶ್ವರರು ಪೃಥ್ವಿ ತತ್ವಕ್ಕೆ ಅಭಿಮಾನಿ ದೇವತೆಗಳು. ಅದರ ಒಳಗಿರುವಂತಹ ಪರಮಾತ್ಮನ ರೂಪ ಕೃಷ್ಣ ರೂಪ. ಸೊ ಪೃಥ್ವಿಯೊಳಗೆ ಪೃಥ್ವಿ ಅಭಿಮಾನಿ ದೇವತೆಗಳ ಒಳಗೆ ಎರಡರೊಳಗೂ ಕೂಡ ಕೃಷ್ಣ ನಾಮಕ ಪರಮಾತ್ಮ ಇದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಜಲದೊಳಿಪ್ಪನು ಹರಿ ಎನಿಸಿ ಜಲ ಅಪ್ಪು ನೀರು ಅಂತ ಕರೆಯಂತಹದ್ದು ನೀರಿನ ತತ್ವ. ನೀರು ಅಂದ್ರೆ ದಟ್ ಇನ್ಕ್ಲೂಡ್ಸ್ ಲೈಕ್ ಆಲ್ ದ ಲಿಕ್ವಿಡ್ಸ್ ನಲ್ಲಿರುವಂತಹ ನೀರಿನ ತತ್ವ ಯಾವ್ದಿದೋ ದಟ್ ತತ್ವ ನೀರಿನ ತತ್ವ ಅಪ್ ತತ್ವ ಅಂತ ಕರೆಯಂತದ್ದು. ಅಪ್ ಅಂತೀವಿ ನೀರಂತೀವಿ. ಸೊ ಈ ಜಲದೊಳು ಇಪ್ಪನು ಜಲಕ್ಕೆ ಅಭಿಮಾನಿ ದೇವತೆ ವರುಣ. ಸೊ ಆ ವರುಣನ ಒಳಗೂ ಆ ನೀರಿನ ಒಳಗೂ ಎರಡರೊಳಗೂ ಕೂಡ ಹರಿ ರೂಪನಾದ ಪರಮಾತ್ಮ ಇರ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ನೆಲದೊಳಿಪ್ಪನು ಕೃಷ್ಣ ರೂಪದಿ ಜಲದೊಳಿಪ್ಪನು ಹರಿ ಎನಿಸಿ ಶಿಖಿಯೊಳಗೆ ಅದಾದ್ಮೇಲೆ ಪೃಥ್ವಿ ಆಪ್ ತೇಜಸ್ಸು ಅಕ್ಕಿ ಬೆಂಕಿ. ಸೊ ಶಿಖಿ ಶಿಖ ಉಳ್ಳದು ಶಿಖಿ ಬೆಂಕಿಗೆ ಯಾಕೆ ಶಿಖಿ ಅಂತ ಕರಿತಂದ್ರೆ ಅದಕ್ಕೆ ಶಿಖ ಜ್ವಾಲೆಯ ಒಂದು ಫ್ಲೇಮ್ ಅಂತ ಹೇಳಿದ ಆ ಫ್ಲೇಮ್ ಶಿಖ ಇರುತ್ತೆ ಅದಕ್ಕೆ ಅದು ಶಿಖಿ ಅಂತ ಕರಿತೀವಿ. ಸೊ ಈ ಬೆಂಕಿಯೊಳಗೆ ಇದ್ದಾನೆ. ಬೆಂಕಿಗೆ ಅಭಿಮಾನಿ ದೇವತೆ ಆಫ್ ಕೋರ್ಸ್ ಅಗ್ನಿದೇವ. ಸೊ ಆ ಶಿಖಿಯೊಳಗೆ ಯಾರಿದ್ದಾರೆ ಅಂದ್ರೆ ಶಿಖಿಯೊಳಗೆ ಇಪ್ಪನು ಪರಶುರಾಮ ಉಪೇಂದ್ರನೆಂದೆನಿಸಿ ಅಂತೇಳಿ. ಅಂದ್ರೆ ಇಲ್ಲಿ ಪರಶುರಾಮ ಉಪೇಂದ್ರ ಅಂತ ಕರೆಯಲ್ಪಡುವಂತಹ ಪರಶುರಾಮ ಅಂತ ಹೇಳ್ತಾರೆ ನೋಡ್ರಿ. ಉಪೇಂದ್ರ ಅಂದ್ರೆ ಇಂದ್ರನಿಗೆ ತಮ್ಮನಾಗಿ ಹುಟ್ಟಿದಂತಹ ವಾಮನ ರೂಪ. ಸೊ ಪರಶುರಾಮ ವಾಮನ ಎಲ್ಲರೂ ಒಂದೇ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪರಶುರಾಮ ಉಪೇಂದ್ರ ಅಂತ ಕರೆಯಲ್ಪಡುವಂತಹ ಪರಶುರಾಮ ಉಪೇಂದ್ರ ರೂಪದಲ್ಲಿ ಪರಶುರಾಮ ರೂಪದಲ್ಲಿಯೂ ಈ ಶಿಖಿಯೊಳಗೆ ಬೆಂಕಿಯೊಳಗೆ ಇದ್ದಾನೆ. ಆ ಬೆಂಕಿಯೊಳಗೆ ಆ ಬೆಂಕಿ ಅಭಿಮಾನ ದೇವತೆ ಅಗ್ನಿ ದೇವತೆ ಒಳಗು ಎರಡರೊಳಗೂ ಕೂಡ ಪರಶುರಾಮ ಉಪೇಂದ್ರನ ಅಂತ ಕರೆಯಲ್ಪಡುತ್ತಾ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪರಶುರಾಮ ಉಪೇಂದ್ರನು ಎಂದೆನಿಸಿ ಶಿಖಿಯೊಳಗೆ ಇಪ್ಪನು. ಅದಾದ ಮೇಲೆ ಅದಾಯ್ತು ಪೃಥ್ವಿ ಆಪಸ್ ತೇಜಸ್ ಆಯ್ತು ವಾಯು. ಸೊ ಎಲರು ಎಲರು ಅಂದ್ರೆ ವಾಯು ವಾಯು ತತ್ವ. ಎಲರುಳು ಇಪ್ಪ ಜನಾರ್ದನನು ಎಲರು ಅಂದ್ರೆ ವಾಯು. ವಾಯು ತತ್ವದ ಒಳಗೆ ಅಂದ್ರೆ ಪ್ರವಾಹ ವಾಯು ಅದಕ್ಕೆ ಅಭಿಮಾನಿ ದೇವತಂತ ಪ್ರವಾಹ ವಾಯು. ಆ ತತ್ವ ಒಳಗೆ ಇದು ಭೂತವಾಯು. ಸೊ ಭೂತವಾಯು ಅಭಿಮಾನಿ ದೇವತೆ ಪ್ರವಾಹ ವಾಯು. ಸೊ ಈ ಎಲರು ಒಳಗೆ ವಾಯು ತತ್ವದ ಒಳಗೆ ಅದರ ಅಭಿಮಾನಿ ದೇವತವಾದಂತಹ ಪ್ರವಾಹ ವಾಯು ಒಳಗೆ ಜನಾರ್ದನನಿದ್ದಾನೆ. ಎಲರುಳು ಇಪ್ಪನು ಜನಾರ್ದನನು ವಾಯುತತ್ವದ ಒಳಗೆ ವಾಯುತತ್ವದ ಅಭಿಮಾನಿಗಳ ಒಳಗೂ ಜನಾರ್ದನ ನಾಮಕ ಪರಮಾತ್ಮನು ಇದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಪೃಥ್ವಿ ಆಪಸ್ ತೇಜ ಆಯಿತು ವಾಯು ಆಯಿತು. ಅದಾದ್ಮೇಲೆ ಆಕಾಶ ತತ್ವ. ಆಕಾಶಕ್ಕೆ ಇನ್ನೊಂದು ಹೆಸರು ಬಾಂದಳ. ಬಾಂದಳ ಅಂದ್ರೆ ಆಕಾಶ. ಬಾಂದಳದೊಳು ಅಚ್ಯುತನು ಇದ್ದಾನೆ. ಆಕಾಶದ ಒಳಗೆ ಆಕಾಶ ತತ್ವದ ಒಳಗೆ ಅಚ್ಯುತನಿದ್ದಾನೆ. ಆಕಾಶದ ಅಭಿಮಾನಿ ದೇವತೆ ವಿಘ್ನೇಶ್ವರ ಗಣೇಶ. ಸೊ ಈ ವಿಧವಾಗಿ ಆಕಾಶ ತತ್ವ ಅದರ ಅಭಿಮಾನಿ ದೇವತೆಯಾದಂತಹ ಗಣೇಶ ಇಲ್ಲ ವಿಘ್ನೇಶ ಅವರ ಎರಡರೊಳಗೂ ಕೂಡ ಅಚ್ಯುತ ನಾಮಕ ಪರಮಾತ್ಮ ಇದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಚ್ಯುತ ಅಂದ್ರೆ ಚ್ಯುತ ನಿಲ್ಲದವನು. ಅವನ ಪೊಸಿಷನ್ ಯಾರು ತಗೊಳ್ಳಾರು. ಅವನು ನಿತ್ಯ ಸ್ವಾತಂತ್ರ್ಯ ನಿತ್ಯ ಸಂಪೂರ್ಣ. ಅವನು ಚ್ಯುತಿ ಇಲ್ಲದವನು. ಯಾವ ವಿಧವಾಗೂ ಚ್ಯುತಿ ಇಲ್ಲದವನು ಅಂತಹ ಅಚ್ಯುತ ನಾಮಕ ಪರಮಾತ್ಮ ಈ ಆಕಾಶದ ಒಳಗೆ ಆಕಾಶದೊಳಗೆ ಅದರ ಅಭಿಮಾನಿ ದೇವತೆಯೊಳಗೆ ಇದ್ದಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಬಾಂದಳದೊಳು ಅಚ್ಯುತನು ಗಂಧ ನರಹರಿ ಪೊಳೆವ ಅಧೋಕ್ಷದ ರಸಗಳು ರಸರೂಪ ತಾನಾಗಿ ಅಂತೇಳಿ. ಈ ಅಚ್ಯುತನಾಗಮ ಪರಮಾತ್ಮ ಆದಮೇಲೆ ಗಂಧ ನರಹರಿ ಪೊಳೆವ ಅಧೋಕ್ಷದ ಅಂತೇಳಿ ಗಂಧ ತತ್ವ ಇದು ಪಂಚ ತನ್ಮಾತ್ರಗಳಿಗೆ ಬರ್ತಾ ಇದ್ದಾರೆ. ಇಲ್ಲಿ ಆದಮೇಲೆ ಪೃಥ್ವಿಗೆ ಮುಖ್ಯವಾದ ಲಕ್ಷಣ ಇರೋದು ಪೃಥ್ವಿ ಹ್ಯಾಸ್ ದ ಸ್ಮೆಲ್. ಸೊ ಅದಕ್ಕೆ ಗಂಧ ತತ್ವ. ಗಂಧ ತತ್ವ ಪೃಥ್ವಿ ತಮೋ ಗುಣ ಗಂಧ. ಇದಕ್ಕೆ ಗಂಧ ತತ್ವಕ್ಕೆ ಅಭಿಮಾನ ದೇವತೆ ಬೃಹಸ್ಪತಿ. ಸೊ ಇದಕ್ಕೆ ಈ ಗಂಧ ತತ್ವದ ಒಳಗೆ ಅದರ ಅಭಿಮಾನಿ ದೇವತೆಯಾದಂತಹ ಬೃಹಸ್ಪತಿ ಒಳಗೆ ಪರಮಾತ್ಮ ಇದ್ದಾನೆ. ಯಾವ ಪರಮಾತ್ಮನ ರೂಪ ಇದೆ ಅಂದ್ರೆ ನರಹರಿ. ಸೊ ನರಸಿಂಹ ನರಹರಿ ಅಂತ ಕರೆಯಲ್ಪಡುವಂತಹ ಪರಮಾತ್ಮ ಅಲ್ಲಿ ಆ ಗಂಧ ತತ್ವದ ಒಳಗೆ ಆ ಗಂಧದ ಅಭಿಮಾನಿ ದೇವತೆ ಒಳಗೂ ಎರಡರೊಳಗೂ ಇರುವ ಪರಮಾತ್ಮನ ರೂಪ. ಅದು ನರಹರಿ ರೂಪ ನರಸಿಂಹ ರೂಪ ಅಂತೇಳಿ ಹೇಳ್ತಾ ಇದ್ದಾರೆ. ಅಂತಹ ಪರಮಾತ್ಮ ಪೊಳೆವ ಅಧೋಕ್ಷರ ರಸಗಳು ರಸರೂಪ ತಾನಾಗಿ. ಅವನು ಪೊಳೆವನು ರಕ್ಷಣೆ ಮಾಡ್ತಾನೆ ತನ್ನ ಭಕ್ತನ ರಕ್ಷಣೆ ಮಾಡ್ತಾನೆ. ಹಾಗೆ ಅಧೋಕ್ಷದ ರಸಗಳು ರಸರೂಪ ತಾನಾಗಿ ರಸತತ್ವದಲ್ಲಿ, ರಸತತ್ವದಲ್ಲಿ ರಸ ಅಂದ್ರೆ ಟೇಸ್ಟ್, ಟೇಸ್ಟ್ ಆ ರಸತತ್ವದ ಒಳಗೆ ಅದರ ಈಗ ಏನಂದ್ರೆ ಗಂಧತತ್ವಕ್ಕೆ ಬೃಹಸ್ಪತಿ ಸಮಾನ ಅಂತ ಹೇಳಿ, ರಸತತ್ವದೊಳಗೆ ಬೃಹಸ್ಪತಿ ಉದಾನ ಅಂತ ಹೇಳಿ. ಅಂದ್ರೆ ಪರಮಾತ್ಮ ರಸತತ್ವದ ಒಳಗೆ ಪೃಥ್ವಿ ತಮೋಗುಣ ಬೃಹಸ್ಪತಿ ಉದಾನ ಅಧೋಕ್ಷದ ಅಂತ ಹೇಳಿ. ಸೊ ಇಲ್ಲಿ ಇರುವ ಪರಮಾತ್ಮನ ರೂಪ ಯಾವುದಂದ್ರೆ ಅಧೋಕ್ಷದ ನಾಮಕ ಪರಮಾತ್ಮ. ಅವನು ರಸದ ಒಳಗೆ ರಸರೂಪನಾಗಿ ಅಂದ್ರೆ ರಸ ಅಂತ ಕರೆಯಲ್ಪಡುತ್ತಾ ರಸದ ಒಳಗೆ, ರಸತತ್ವದ ಒಳಗೆ, ಅದರ ಅಭಿಮಾನಿ ದೇವತೆ ಒಳಗೆ ಎರಡರೊಳಗೂ ಪರಮಾತ್ಮ ಅಧೋಕ್ಷದ ನಾಮಕ ಪರಮಾತ್ಮ ಇರ್ತಾನೆ ಅಂತ ಹೇಳ್ತಾರೆ. ಅಧೋಕ್ಷದ ಅಂದ್ರೆ ಈ ಹೆಸರು ಏನು ಅಂದ್ರೆ ಅಧೋಕ್ಷದ ಅಂತೇಳಿ. ಇವನು ಪರಮಾತ್ಮ ಯಾರಾದರೆ ಅಧೋಕ್ಷಜ ಅಂತೇಳಿ, ಅಂದ್ರೆ ಅವನು ಅಧೋಕ್ಷದ ಅಂದ್ರೆ ಏನು, ಕಳಗೆ, ಅಧ ಅಂದ್ರೆ ಕಳಗೆ, ಅಕ್ಷ ಅಂದ್ರೆ ಪ್ರತ್ಯಕ್ಷ, ಅವನು ಪ್ರತ್ಯಕ್ಷಕ್ಕೆ ಸಿಗೋದಿಲ್ಲ. ಒನ್ ಹೂ ಕೆನಾಟ್ ಬಿ ರೀಚ್ಡ್, ಹೂ ಕೆನಾಟ್ ಬಿ ಕನ್ಸೀವ್ಡ್ ಬೈ ಪ್ರತ್ಯಕ್ಷ. ಅವನು ಎಲ್ಲರಿಗೂ ಜನ್ಮ ಕಾರಕನಾದಿದ್ದಾನೆಗೋಸ್ಕರ ಅವನು ಅಧೋಕ್ಷದ, ಎಲ್ಲರಿಗೂ ಅವನು ಜನ್ಮವನ್ನು ಕೊಡ್ತಾನೆ. ಅವನು ಯಾರಿಗೂ ಪ್ರತ್ಯಕ್ಷಕ್ಕೆ ಸಿಗೋದಿಲ್ಲ, ಅವ್ಯಕ್ತನಾಗಿರ್ತಾನೆ, ಕಣ್ಣಿಗೆ ಕಾಣಿಸದೆ ಪ್ರತ್ಯಕ್ಷಕ್ಕೆ ಅತೀತನಾಗಿ ಇದ್ದು ಎಲ್ಲರಿಗೂ ಜನ್ಮವನ್ನು ಕೊಡ್ತಾನೆ ಅಂತ ಅವನು ಅಧೋಕ್ಷ. ಸೊ ಈ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಒಂದರ್ಥ, ಸೊ ಅಧೋಕ್ಷದ ಅಂತ ಕರೆಯಲ್ಪಡುವಂತಹ ಪರಮಾತ್ಮ ಅಂತೇಳಿ ಹೇಳ್ತಾರೆ. ಸೊ ಈ ಅಧೋಕ್ಷದ ನಾಮಕ ಪರಮಾತ್ಮ ಅಲ್ಲಿ ರಸದ ಒಳಗೆ ರಸರೂಪನಾಗಿರ್ತಾನೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಇಲ್ಲಿ ಹೇಳಿದಂತಹ ತತ್ವಗಳು, ಇಲ್ಲಿ ಏಳು ತತ್ವಗಳನ್ನು ಹೇಳಿದ್ದಾರೆ. ಐದು ಪಂಚಭೂತಗಳು, ಅದಾದ ಮೇಲೆ ಗಂಧ ರಸ ಅನ್ನುವ ಎರಡು ತತ್ವಗಳನ್ನು, ಒಟ್ಟಿಗೆ ಏಳು ತತ್ವಗಳನ್ನು ಈ ಪದ್ಯದಲ್ಲಿ ಹೇಳಿದ್ದಾರೆ. ಸೊ ಈ ನೆಕ್ಸ್ಟ್ ಪದ್ಯದಲ್ಲಿ ಇದೇ ವಿಧವಾಗಿ ಇನ್ನೂ ತತ್ವಗಳನ್ನು ಹೇಳ್ತಾ ಈ ವಿಧವಾಗಿ ಟೋಟಲಿ 24 ತತ್ವಗಳು, 24 ತತ್ವಗಳಲ್ಲಿ ಇರುವಂತಹ ಪರಮಾತ್ಮ ರೂಪಗಳನ್ನು ವರ್ಣನೆ ಮಾಡ್ತಾ ಹೇಳ್ತಾರೆ. ಸೊ ನಾವು ಐ ಥಿಂಕ್ ಇಲ್ಲಿಗೆ ನಾವು ವಿಲ್ ಟೇಕ್ ಎ ಬ್ರೇಕ್ ಹಿಯರ್. ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಂಟಿನ್ಯೂ ಮಾಡೋಣ. ನಾಳೆ ಭಾಗವತಗೀತೆ ಇರುತ್ತೆ 9 ಗಂಟೆಗೆ. ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯ ವಾ ಬುದ್ಧ್ಯಾತ್ಮನ ವಾ ಅನುಷ್ಠಿತವಾತ್ ಕರೋಮಿ ಇದ್ದೇ ಸಂಪ್ರಶ್ನೆ ನಾರಾಯಣ ಸಮರ್ಪಿಸಿದಾಮಿ.